ಬರೀ ಇಷ್ಟೇ ತಿಳ್ಕೊಂಡ್ರೆ ಋಷಿಗಳನ್ನೆಲ್ಲ ಕೊಂದು ಮೂಳೆ ಇಟ್ಕೊಳ್ಬೇಕು ಜನಗಳು, ಎಲ್ಲ ಮೂಳೆಗಳನ್ನು ತಂದು ತಂದು ಒಳಗಿಟ್ಕೊಂಡ್ಬಿಡ್ತಾರೆ. ಆ ವೀರಪ್ಪ ಅನ್ಕೊಂಡು ಆರೆ ಬಿಟ್ಟು ಮೂಳೆಗಳಿಗೆ ಕೈ ಹಾಕ್ತಾನೆ. ಅವೇ ಈ ಬ್ರಾಹ್ಮಣರ ಮೂಳೆಗಳು ಭಾರಿ ಜೋರು ಅಂತ ಕಾಣಿಸ್ತದೆ ಅಂತ ಹೇಳಿದ್ರು ಅಲ್ಲ. ಆ ಯಾತಕ ಮೂಳೆ ಆಗಿತ್ತು ದದೀಚೆ ಮರಿಗಳದು ಅಂದ್ರೆ ನಾರಾಯಣ ಕವಚ ಮಂತ್ರ ಸಿದ್ಧರಾಗಿದ್ರು ಅವರು. ನಾರಾಯಣ ಕವಚ ಮಂತ್ರ ಸಿದ್ಧರಾಗಿದ್ದಕ್ಕೆ ಅವರ ಮೂಳೆಗಳಿಗೆ ವಜ್ರಾಯುಧವಾಗತಕ್ಕಂಥ ಶಕ್ತಿ ಬಂದಿತ್ತು. ಆ ಕಥೆ ಕೇಳಿದಾಗ ಆಯುಧಾನಾಮಹಂ ವಜ್ರಂ, ಯಾತಕ್ಕೆ ನಾರಾಯಣ ಕವಚ ಮಂತ್ರದಿಂದ ಸಿದ್ಧರಾದವರವರು, ಕೃಷ್ಣನೇ ನಾರಾಯಣ, ಯುವತಿ ರೂಪ ಇದೆ, ಸಿಂಪಲ್ ಆನ್ಸರ್. ಬೇರೆ ಯಾವುದೋ ದೇವತೆಯ ಸಿದ್ಧಿಯಿಂದ ಬಂದಿದ್ದಲ್ಲದು, ನಾರಾಯಣ ಕವಚ ಮಂತ್ರದಿಂದ ಸಿದ್ಧನಾದ ವ್ಯಕ್ತಿ, ಆದ್ದರಿಂದ ಅದಕ್ಕೆ ಆ ಸಾಮರ್ಥ್ಯ ಬಂತು. ಇದನ್ನ ಅರ್ಥ ಮಾಡಿಕೊಂಡ್ರೆ ನಮಗೊಂದು ಪ್ರಶ್ನೆ ಬಂತಾಗ, ಸುದರ್ಶನ ಅಲ್ಲವೇ ಆಗಿದ್ರೆ, ಸುದರ್ಶನ ಚಕ್ರ ಅಂತ ನಾವು ತಿಳ್ಕೊಂಡಿದ್ರೆ ಸುದರ್ಶನ ಹೇಳಲೇ ಇಲ್ಲ ಕೃಷ್ಣ, ಸುದರ್ಶನ ಬಿಟ್ಟ ಇದನ್ನು ಹೇಳಿದ. ಅದಕ್ಕೆಲ್ಲ ಉತ್ತರ ಮತ್ತೆ ಮುಂದೆ ಬರುತ್ತೀಗ, ಯಾಕೆ ಹೀಗಾಯಿತು ಎಂಬುದಕ್ಕೆ ಮೊದಲೇ ಹೇಳಿದ್ದೇನೆ. ಅದು ಬರೀ ನಿಮ್ಗೆ ಉತ್ತರ ಸಿಕ್ಕೋದೇ ಇಲ್ಲ, ಆ ಭಾಷ್ಯ ತಾತ್ಪರ್ಯ ನೋಡಿದಾಗ ಗೊತ್ತಾಗುತ್ತೆ. ಮುಂದೆ ನೋಡೋಣ. ಆಯುಧಾನಾಮಹಂ ವಜ್ರಂ ಧೇನೂ ನಾಮಸ್ಮಿ ಕಾಮಧುಕ್. ಅದೇ ರೀತಿಯಲ್ಲಿ ಪರಮಾತ್ಮ ಮುಂದುವರೆಸ್ತಾ, ಪ್ರಜನಶ್ಚಾಸ್ಮಿ ಕಂದರ್ಪ, ನಾನು ಹುಟ್ಟಿಸ್ತಕ್ಕಂಥ ಪದಾರ್ಥಗಳಲ್ಲಿ ಕಂದರ್ಪ ಕಾಮದಲ್ಲಿ ನಾನಿದ್ದೇನೆ. ಯಾವುದೇ ಪದ ಸೃಷ್ಟಿಯಾಗಬೇಕಾದ್ರೆ ಬೇಸಿಕಲಿ ಏನಿರಬೇಕು? ಕಾಮ, ಅಪೇಕ್ಷೆ ಇರಬೇಕು. ಅಪೇಕ್ಷೆ ಒಂದಿಲ್ಲದೆ ಹೋದರೆ ಯಾವ ಕೆಲಸನೂ ಆಗೋದಿಲ್ಲ. ಸಿ ಇ ಟಿ ಫಸ್ಟ್ ರ್ಯಾಂಕ್ ಅವನು, ಮೆಡಿಕಲ್ನಲ್ಲೂ ಫಸ್ಟ್ ನಂಬರ್ ಅವಂದೇ, ಇಂಜಿನಲ್ಲೂ ಫಸ್ಟ್ ನಂಬರ್ ಅವಂದೇ, ಅದನ್ನು ಬೇಸಿ ಸೇರ್ತೀರಿ ಅಂತ ಹೋಗ್ಬಿಡ್ತಾರೆ. ಏನು ಮಾಡ್ತೀರಿ ಈಗ? ನಂಗೆ ಇಷ್ಟನೇ ಇಲ್ಲ, ಮೂಲದ ಕಥೆಯಲ್ಲಿ ಇಷ್ಟ ಒಂದಿಲ್ಲದೆ ಹೋದರೆ ಯಾವ ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಪ್ರಜನಶ್ಚಾಸ್ಮಿ ಕಂದರ್ಪ, ಸೃಷ್ಟಿಯ ಮೂಲಭೂತವಾದ ಕಾರಣ ಎಲ್ಲಿದೆ ಅಂದರೆ ಕಾಮದಲ್ಲಿ ಉಂಟು ಅಂತ ಭಗವಂತ ಹೇಳಿ. ಕಂದರ್ಪ ಅಂದರೆ ಮನ್ಮಥ, ಕಾಮ. ಆಮೇಲೆ ಪರಮಾತ್ಮ ಹಾಗೆ ಮುಂದುವರಿಸ್ತಾ ಹೋಗ್ತಾನೆ. ಒಂದಕ್ಕಿಂತ ಒಂದು ಶ್ರೇಷ್ಠವಾದ ಭಾಗಗಳು. ಸರ್ಪಾನಾಮಸ್ಮಿ ವಾಸುಕಿಹಿ, ಸರ್ಪಗಳಲ್ಲಿ ವಾಸುಕಿ ನಾನು, ಅನಂತಶ್ಚಾಸ್ಮಿ ನಾಗಾನಾಂ. ಮುಂದಿನ ಮಾತೇನೆ, ನಾಗಗಳಲ್ಲಿ ಅನಂತ ನಾನು, ಸರ್ಪಗಳಲ್ಲಿ ವಾಸುಕಿ ನಾನು. ವಾಸುಕಿ ಶ್ರೇಷ್ಠವಾದ ಸರ್ಪ, ಅನಂತ ಅಂದರೆ ಶೇಷ, ಶೇಷ ಶ್ರೇಷ್ಠವಾದ ಸರ್ಪ. ಎರಡನ್ನು ಪ್ರತ್ಯೇಕ ಮಾಡ್ತಾನೆ. ಸರ್ಪಗಳು ಅಂತ ಅದನ್ನು ಕರೆದು ನಾಗಗಳು ಅಂತ ಇದನ್ನು ಕರೀತಾರೆ. ಏನು ವ್ಯತ್ಯಾಸ ಸರ್ಪಕ್ಕೂ ನಾಗಕ್ಕೂ ಏನು ವ್ಯತ್ಯಾಸ? ಅದಕ್ಕೆ ವ್ಯಾಖ್ಯಾನದಲ್ಲಿ ಬರೀತಾರೆ, ಸರ್ಪಗಳು ಅಂದರೆ ಒಂದೆಡೆ ಇದ್ದಿದ್ದೆಲ್ಲ ಸರ್ಪಗಳು, ಹೆಚ್ಚೆಡೆಗಳಿದ್ರೆ ನಾಗಗಳು ಅಂತ ಕರೀತಾರೆ. ಇವತ್ತು ನಾಗಗಳು ಒಂದೇ ಹೇಳಿ ಕಾಣೋದು ನಾವು, ಯಾವ್ದು ನಾಗ ನಾವು ಎರಡೇ ನಾವು ಕಾಣೋದೇ ಇಲ್ಲ. ಇಲ್ಲ ಅಂತಲ್ಲ, ಕಲಿಯುಗದಲ್ಲಿ ಕಣ್ಣಿಗೆ ಬೀಳೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಕಲಿಯುಗದಲ್ಲಿ ಕಣ್ಣಿಗೆ ಬೀಳೋದೇ ಇಲ್ಲ. ಅವು ಇರೋದು ಹಾಗೆ ಅನೇಕ ಏಕತಲೆಯ ಸರ್ಪಗಳು, ಬಹುತಲೆಯ ಸರ್ಪಗಳು ಅಂತ ಎರಡು ಭಾಗ. ವಾಸುಕಿಯನ ಯಾರಾದರೂ ಅನೇಕ ಹೆಡೆಗಳು ಬರೆದು ಬಿಟ್ಟರೆ ಅವರಿಗೆ ಅರ್ಥನೇ ಆಗಿಲ್ಲ ಅಂತ ಅರ್ಥ. ವಾಸುಕಿ ದೊಡ್ಡ ಹಾವು, ಸಂಶಯನೇ ಇಲ್ಲ, ಆದರೆ ಅದಕ್ಕೆ ಒಂದೇ ತಲೆ ಇರೋದು. ಶೇಷ ಬಾಡಿ ದೊಡ್ಡ ಹಾವು, ಅದಕ್ಕೆ ಸಾವಿರ ತಲೆಗಳು. ಆದ್ದರಿಂದ ಸರ್ಪಾನಾಮಸ್ಮಿ ವಾಸುಕಿಹಿ, ಅನಂತಶ್ಚಾಸ್ಮಿ ನಾಗಾನಾಂ, ವರುಣೋ ಯದಸಾಮಹಂ. ಜಲಚರಗಳಲ್ಲಿ ವರುಣ ನಾನು, ನಿನ್ನೆ ಬಂತು ವರುಣ ಜಲಚರವೇ ಅಲ್ಲ, ಜಲಚರಗಳಲ್ಲಿ ವರುಣ ನಾನು ಅಂತ ಹೇಳಿಬಿಟ್ಟು ಅದೇ ರೀತಿಯಲ್ಲಿ ಮುಂದೆ ಒಂದೊಂದೇ ಹೇಳ್ತಾ ಹೋಗ್ತಾನೆ. ಯಮಃ ಸಂಯಮತಾಮಹಂ, ಯಮಃ ಝಷಾಣಾಂ ಮಕರಶ್ಚಾಸ್ಮಿ, ಯಮಃ ಸಂಯಮತಾಮಹಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ, ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ, ವೈನತೇಯಶ್ಚ ಪಕ್ಷಿಣಾಂ, ಪವನಃ ಪವತಾಮಸ್ಮಿ, ರಾಮಃ ಶಸ್ತ್ರಭೃತಾಮಹಂ. ಒಂದೊಂದನ್ನು ಹೇಳ್ತಾ ಹೋಗ್ತಾನೆ ಪರಮಾತ್ಮ. ಅದರಲ್ಲಿ ದೈತ್ಯರಲ್ಲಿ ಯಾರಲ್ಲಿ? ಪ್ರಹ್ಲಾದನ ಸನ್ನಿಧಾನ ಉಂಟು, ವಿಭೂತಿ ರೂಪ ಉಂಟು. ಪ್ರಹ್ಲಾದನೊಳಗೆ ವಿಭೂತಿ ರೂಪ ಇರೋದ್ರಿಂದ ಪ್ರಹ್ಲಾದನ ಕಥೆಗೆ ಅಷ್ಟು ಮಹತ್ವ ಬಂದೋಯ್ತು. ಹಿರಣ್ಯಕಶಿಪು ಏನೇನು ಮಾಡ್ತಾನೆ, ಪ್ರಹ್ಲಾದನಿಗೆ ಏನೇನೂ ಆಗೋದಿಲ್ಲ. ಯಾತಕ್ಕೆ? ಪರಮಾತ್ಮನ ವಿಭೂತಿ ರೂಪ ಇದೆ ಅದರಲ್ಲಿ, ಅದನ್ನು ಡೆಸ್ಟ್ರಾಯ್ ಮಾಡೋ ಪ್ರಶ್ನೆ ಬರಲೇ ಇಲ್ಲ. ವಿಶ್ವ ಪ್ರಯತ್ನ ಮಾಡಿದ, ಪ್ರಹ್ಲಾದ ಹಾಗೆ ಇದ್ದಾನೆ. ಇದು ಪ್ರಹ್ಲಾದನೊಳಗೆ ಹಿರಿಮೆ ಬರಲಿಕ್ಕೆ ಅದಕ್ಕೆ ಕಾರಣ. ಇನ್ನು ಬಲಿಚಕ್ರವರ್ತಿ ಮೊದಲಾದವರೆಲ್ಲ ಎಷ್ಟೋ ಜನಗಳಿದ್ದಾರೆ, ಯಾರಲ್ಲೂ ಇಲ್ಲದೆ ಇರತಕ್ಕಂಥ ಹಿರಿಮೆಯನ್ನ ಪ್ರಹ್ಲಾದನಲ್ಲಿ ಕಾಣೋದಕ್ಕೆ ಭಗವಂತನ ವಿಭೂತಿ ರೂಪ ಇದ್ದಿದ್ದೇ ಕಾರಣ. ಇನ್ನು ಮುಂದುವರಿಸಿ, ಕಾಲಃ ಕಲಯತಾಮಹಂ, ಈ ಸಂಗ್ರಹ ಮಾಡ್ತಕ್ಕಂಥ ವಸ್ತುಗಳೊಳಗೆ ಕಾಲ ನಾನು. ಅದೇ ರೀತಿ ಮೃಗಗಳಲ್ಲಿ, ಸಿಂಹದಲ್ಲಿ ನಾನಿದ್ದೇನೆ. ಮೃಗಾಣಾಂಚ ಮೃಗೇಂದ್ರೋಹಂ, ವೈನತೇಯಶ್ಚ ಪಕ್ಷಿಣಾಂ. ಮೃಗಗಳಲ್ಲಿ ಮೃಗೇಂದ್ರವಾದ ಸಿಂಹದಲ್ಲಿ ವಿಭೂತಿ ರೂಪ ಇದೆ. ಆ ಸಿಂಹದ ಗರ್ಜನೆ ಅಂತ ಹೇಳಿದರೆ ಎಂಟೈರ್ ಇದು ಒಂಥರ ಸ್ತಬ್ಧ ಆಗಿಬಿಡುತ್ತೆ. ಒಂದ್ಸಲ ಯಾವ್ದಾರ ಇದಕ್ಕೆ ಹೋಗಿರ್ತಾರೆ ಜೂಗಿಗಳು, ಅರಣ್ಯಕ್ಕೆ ಹೋಗೋದಂತೂ ಶಕ್ಯ ಇಲ್ಲ, ಜೂಗಿಗೆ ಹೋಗಿರ್ತಾರೆ. ಸಿಂಹ ಒಂದ್ಸರಿ ಗರ್ಜಿಸಿಬಿಟ್ರೆ ವಾತಾವರಣ ಪೂರ್ತಿ ಪ್ರತಿಧ್ವನಿ ಹೊರಡಿಸುತ್ತೆ. ಎಂಥ ಸಾಮರ್ಥ್ಯ ಇಟ್ಟಿದ್ದಾನೆ. ಎಲ್ಲಾ ಪ್ರಾಣಿಗಳಿಂದ ಇರತಕ್ಕಂಥ ಹಿರಿಮೆ ಎಲ್ಲಿಂದ ಬಂತು ಅಂತ ಕೇಳಿದರೆ ಅದು ಒಳಗಿರ್ತಕ್ಕಂಥ ಭಗವಂತನ ಸನ್ನಿಧಾನದ ಒಂದು ವೈಭವ. ಪ್ರಾಣಿಗಳಿಗೆ ಸಿಂಹಕ್ಕೆ ಯಾರು ಪಟ್ಟಾಭಿಷೇಕ ಮಾಡಿದ್ದೇ ಇಲ್ಲ, ಎಂದು ಎಲೆಕ್ಷನ್ ಆಗಿಲ್ಲ ಸಿಂಹದ ಬಗ್ಗೆ, ಎಂದರು ಪಟ್ಟಾಭಿಷೇಕ ಯಾರೂ ಮಾಡಿಲ್ಲ. ನಾಭಿಷೇಕ ನ ಸಂಸ್ಕಾರ ಕ್ರಿಯತೆ ಸಿಂಹಸ್ಯ ವನೆ, ಸಿಂಹಕ್ಕೆ ಯಾರು ಮೃಗೇಂದ್ರ ಯಾರು ಏನು ಮಾಡೇ ಇಲ್ಲ. ಮೃಗರಾಜ ಅಂತ ಯಾತಕ್ಕಾಯ್ತು? ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತಾ, ಬೈ ವರ್ಚಿ ಆಫ್ ಇಟ್ಸ್ ವೆರಿ ಗ್ರೇಟ್ನೆಸ್, ನ್ಯಾಚುರಲ್ ಗ್ರೇಟ್ನೆಸ್ ಇಂದ ಸಿಂಹ ಮೃಗರಾಜ ಅದು ಬಂತು. ಆ ಮೃಗರಾಜ ಅದರ ಹಿರಿಮೆ ಯಾವುದಕ್ಕೂ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಕಾರಣವಾಗಿದ್ದು ಭಗವಂತನ ವಿಭೂತ ರೂಪದಿಂದ ಅದು ಸಾಧ್ಯವಾಗಿದೆ. ಮತ್ತೆ ಮುಂದುವರಿಸಿ ಬರ ವೈರತೆಯಶ್ಚ ಪಕ್ಷಿಣ, ಇಷ್ಟು ಪಕ್ಷಿಗಳುಂಟು, ಗರುಡನ ವೇಗ ಯಾವ ಪಕ್ಷಿಗೂ ಬರಲಿಲ್ಲ, ಗರುಡನ ಸಾಮರ್ಥ್ಯ ಗರುಡನ ವೇಗ ಯಾವುದಕ್ಕೂ ಬರಲಿಲ್ಲ. ಸೊ ವೈನತೆಯಶ್ಚ ಪಕ್ಷಿಣ, ಪಕ್ಷಿಗಳಲ್ಲಿ ವೈನತೆಯ ನಲ್ಲಿ ನನ್ನ ಸನ್ನಿಧಾನ ಇದೆ. ಆದ್ರಿಂದನೇ ವೈನತೆಯಲ್ಲಿ ಗರುಡ ವಿಷ್ಣುವಿನ ಸನ್ನಿಧಾನ ಇದೆ. ಇವತ್ತು ಅತ್ಯಂತ ವಾಹನಗಳಲ್ಲಿ ಶ್ರೇಷ್ಠವಾದದ್ದು ಗರುಡ, ಅದರ ಮೇಲೆ ಕೂತವನು ಕೃಷ್ಣ, ಅದಕ್ಕೆ ಅವನು ಎಲ್ಲಾ ದೇವತೆಗಳಲ್ಲೂ ಶ್ರೇಷ್ಠ ಅಂತ ಪುರಂದರದಾಸರು ಹೇಳುತ್ತಾರೆ. ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ, ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ, ಗೋಪೀಜನ ಪ್ರಿಯ ಗೋಪಾಲಗಲ್ಲದಲೆ. ಗರುಡ ದೇವನೇ ತುರಗ, ಇಂಥ ಗರುಡನಲ್ಲಿ ವಿಭೂತಿ ರೂಪ ಇದೆಯಲ್ಲ, ಅಂತ ಗರುಡನನ್ನು ವಾಹನ ಮಾಡಿಕೊಂಡು ಮೆರಿತಾನಲ್ಲ ಅವನಲ್ಲದೆ ಇನ್ಯಾರು ಸರ್ವೋತ್ತಮರಾಗ್ತಾರೆ ಅನ್ನೋ ವಾದ ಅತ್ಯಂತ ಮುಖ್ಯವಾಗಿರತಕ್ಕಂಥ ವಾದ. ಪವನ ಗರುಡನ ಬಗ್ಗೆ ಎಷ್ಟೊತ್ತು ಹಿಂದೆ ಉಪಾಖ್ಯಾನದಲ್ಲಿ ಕೇಳಿದ್ದೇವೆ. ಗರುಡನ ಶಕ್ತಿ ಎಷ್ಟಿತ್ತು ಅಂದರೆ ವಜ್ರಾಯುಧ ತಗೊಂಡು ಇಂದ್ರದೇವರು ಹೊಡೆದ್ರಂತೆ. ಗರುಡ ನಕ್ಕು ಬಿಡ್ತಾನೆ, ನನ್ನೇನಯ್ಯ ಮಾಡುತ್ತೆ ನಿನ್ನ ವಜ್ರಾಯುಧ ಅಂತ ಹೇಳ್ತಾನೆ. ನೀವು ಏನು ಮಾಡೋದಿಲ್ಲ ನನ್ನನ್ನು, ನನಗೆ ಗೊತ್ತು ದದೀಚಿ ಬಿಳಿಗಳ ಅಸ್ಥಿ ಅದೆಲ್ಲ ನಾರಾಯಣ ಕವಚ ಅಂತ ಹೇಳಿ. ನನಗೆ ಯಾತಕ್ಕೆ ಯೋಚನೆ ಇಲ್ಲ ಅಂದರೆ ನಾರಾಯಣ ನನ್ನ ಮೇಲೆ ಕೂಡ್ತಾನೆ ಅದರಿಂದ ಯೋಚನೆ ಇಲ್ಲ. ನಾರಾಯಣ ಕವಚ ಮಂತ್ರ ತಿಳ್ಕೊಂಡವನು ಸಿದ್ಧಿ ಅವನದು, ನಾರಾಯಣ ಮೈ ಮೇಲೆ ಕೂಡಿಸಿಕೊಂಡವನು ನಾನು, ಆದ್ದರಿಂದ ನನಗೇನು ಮಾಡೋಕ್ಕಾಗೋದೇ ಇಲ್ಲ. ಹೋಗಲಿ ಬಿಡು ಪಾಪ, ಅದು ಭಾರಿ ಗೌರವ ಕೊಡಬೇಕಲ್ಲ, ಒಂದು ನನ್ನ ರೆಕ್ಕೆಯ ಒಂದು ಗರಿ ತೆಗೆದು ಕೆಳಗೆ ಹಾಕ್ತೀರಿ ಅಂತ ಹಾಕಿದ್ರು. ಸುಮ್ಮನೆ ಟೋಕನ್ ರೆಸ್ಪೆಕ್ಟ್ ಅಷ್ಟೆ, ಒಂಥರ ಆ ಥರ ಕೊಡ್ತೇನೆ ಹೊರತು ಏನಾಗೋದಿಲ್ಲ ನೋಡೋದು ಕೆಳಗೆ ಹಾಕಿದ್ರೆ. ಅವತ್ತಿಂದ ಗರುಡನಿಗೆ ಸುಪರ್ಣ ಅಂತ ಹೆಸರಾಯಿತು ಅಂತ ಹೇಳಿದ್ರು. ಸುಪರ್ಣ ಅಂದ್ರೆ ಅರ್ಥ ಏನು, ವಜ್ರಾಯುಧದ ಪೆಟ್ಟಿಗೂ ಕೂಡ ಅವರ ರೆಕ್ಕೆ ಕೂಡ ಏನೂ ಆಗಲಿಲ್ಲ. ಇದು ಗರುಡನ ಹಿರಿಮೆ. ಆದ್ರಿಂದ ವೈನತೆಯಶ್ಚ ಪಕ್ಷಿಣಾಂ ಅಂದ್ರೆ ಎಲ್ಲೆಲ್ಲಿ ಹಿರಿಮೆ ಬಂತೋ ಅದೆಲ್ಲ ವಿಷ್ಣುವಿನ ಸಂಪರ್ಕ ಇರೋದೇ, ಬೇರೆ ಆಗಿಲ್ಲ. ಅದು ಗಮನಿಸ್ತಾ ಹೋಗಬೇಕು. ಗರುಡನಿಗೆ ವಿಷ್ಣುವಿನ ಸಂಪರ್ಕ, ಪ್ರಹ್ಲಾದನಿಗೆ ವಿಷ್ಣುವಿನ ಸಂಪರ್ಕ, ಒಂದೊಂದು ಹಾಗೇನೆ. ವರುಣನಿಗೆ ನಾನು ಜನ ವರುಣ, ನಾನು ವರುಣ ಯಾರು, ಮಹಾಲಕ್ಷ್ಮಿಯ ತಂದೆ ಲೋಕದೃಷ್ಟಿಯೊಳಗೆ. ಕೃಷ್ಣನ ವಿಷ್ಣುವಿನ ಮಾವ. ಸೊ ವಿಷ್ಣುವಿನ ಕಾಂಟ್ಯಾಕ್ಟ್ ಇದ್ರೆ ಮಾತ್ರ ಮಹತ್ವ. ಕೆಲವು ಪೋಸ್ಟ್ ಸಿಕ್ತು ಅಂದ್ರೆ ಯಾವ್ದೋ ಪೊಲಿಟಿಕಲ್ ಇವ್ರ ಕಾಂಟ್ಯಾಕ್ಟ್ ಇರಬೇಕು ಅಂತಾನೆ ಅರ್ಥ. ಕೆಲವು ಪೋಸ್ಟ್ ಸಿಗೋದಿಲ್ಲ ಇಲ್ಲದೆ ಹೋದ್ರೆ, ವಿಷ್ಣುವಿನ ಕಾಂಟ್ಯಾಕ್ಟ್ ಇಲ್ಲದೆ ಹೋದ್ರೆ ವಿಭೂತಿ ಹಿರಿಮೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮುಂದೆ ಹೇಳ್ತಾನೆ, ಪವನಃ ಪವತಾಮಸ್ಮಿ. ನೋಡಿ ವಾಯು ದಿವತ್ತವತ್ತು ಬಂತಿ. ಪವನಃ ಪವತಾಮಸ್ಮಿ. ಪವನ ಪವತ ಅಂದ್ರೆ ಏನು, ಶೋಧಕ ಅಂತ ಅರ್ಥ. ಶೋಧಕ ಪ್ಯೂರಿಫೈಯರ್ ಅಂತ ಅರ್ಥ. ಈ ಶುದ್ಧ ಮಾಡತಕ್ಕಂಥ ವಸ್ತುಗಳೊಳಗೆ ವಾಯುದೇವರಲ್ಲಿ ನಾನಿದ್ದೇನೆ. ಶುದ್ಧ ಮಾಡತಕ್ಕಂಥ ವಸ್ತುಗಳೊಳಗೆ ವಾಯುದೇವರಲ್ಲಿ ನಾನಿದ್ದೇನೆ. ಈ ಮಾತು ಬಹಳ ಮುಖ್ಯವಾದ ಮಾತು. ಮನೆ ನೋಡಿ ಬಿಟ್ಟು ಹೋಗಿರ್ತಾರೆ, ಕಿಟಕಿ ಬಾಲ ಹೋಗ್ಬಿಟ್ಟು ಬರ್ತಾರೆ, ದುರ್ವಾಸನೆ ಹೊಡಿತಾ ಇರ್ತದೆ, ಎಲ್ಲ ಕಿಟಕಿ ಬಾಲ ತೆಗೆದುಬಿಟ್ಟು ಹಾಕಿಬಿಡ್ತಾರೆ, ಸ್ವಲ್ಪ ತಿನ್ನೋ ಪ್ಯೂರ್ ಆಗಿಬಿಡ್ತದೆ. ಇಲ್ಲಿ ಗಾಳಿಯಿಂದ ಆಗ್ತಕ್ಕಂಥದ್ದು, ಗಾಳಿಯು ಎಷ್ಟು ಗಲೀಜಾಗ್ತಾ ಇರ್ತದೆ, ಎಲ್ಲ ಶುದ್ಧವಾಗ್ಲಿಕ್ಕೆ ಯಾವುದು ಕಾರಣ, ಗಾಳಿಯಿಂದ ಶುದ್ಧವಾಗ್ತದೆ. ಇವತ್ತು ನಮ್ಮ ದೇಹ ಉಳಿದಿರೋದೆ ಗಾಳಿಯಿಂದ. ಪ್ರಾಣಾಯಾಮ ಯಾತಕ್ಕೆ ಗೊತ್ತೇನು ಮಾಡೋದು, ಎಷ್ಟಾದ್ರೂ ಸ್ನಾನ ಮಾಡಿ ಅದು ಒಳಗೋಗೋದಿಲ್ಲ, ಮೈ ತೊಳೆಯುತ್ತಷ್ಟೇ, ಚರ್ಮ ತೊಳೆಯುತ್ತೆ ಹೊರತು ಒಳಗಿನ ತೊಳೆಯುವ ಶಕ್ತಿ ಯಾವ ನೀರಿಗೂ ಇಲ್ಲ. ಅಷ್ಟು ನೀರು ಕುಡಿದ್ರೆ ಬದುಕೋದೆಲ್ಲ ಹೋಗ್ಬಿಡ್ತಾನೆ ಈ ಮಧ್ಯೆ. ಮತ್ತೆ ಒಳಗೆ ಪ್ಯೂರಿಫೈ ಎಲ್ಲಿ ಆಗಬೇಕು ಇವನು, ಪ್ರಾಣಾಯಾಮ ಮಾಡಿ ಎಂಟೈರ್ ಬಾಡಿ ಪ್ಯೂರಿಫೈ ಆಗುತ್ತೆ ಅಂತ ಹೇಳಿದ್ದ. ಅದಕ್ಕೆ ಪ್ರಾಣಾಯಾಮದ ಮಹತ್ವ ಅದಕ್ಕೆ ಬಂತು. ಪವನಃ ಪವತಾಮಸ್ಮಿ, ಶೋಧಕವಾಗಿರ್ತಕ್ಕಂಥ ವಾಯುಗಿಂತ ದೊಡ್ಡ ಶೋಧಕವಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದು ಎಷ್ಟಕ್ಕೆ ಪವರ್ಫುಲ್ ಅಂತ ಕೇಳಿದರೆ, ನಾವು ಪ್ರಾಣಾಯಾಮ ಮಾಡಿದಾಗ ದೇಹದ ಒಳಗೆ ಅಂತ ಹೇಳಿದರೆ ರಕ್ತ ಮಾಂಸಗಳನ್ನು ಪ್ಯೂರಿಫೈ ಮಾಡುತ್ತೆ ಅಂತ ಹೇಳಿದ್ದಾರೆ. ಇವತ್ತು ರಕ್ತ ಕೆಟ್ಟಿದ್ರೆ ಪ್ಯೂರಿಫೈ ಮಾಡೋ ಶಕ್ತಿ ಪ್ರಾಣಾಯಾಮಕ್ಕಿದೆ. ಬೋನ್ಸ್ ಕೆಟ್ಟಿದ್ರೆ ಕ್ಷಯರೋಗ ವಾಸಿ ಮಾಡೋ ಶಕ್ತಿ ಇದೆ ಪ್ರಾಣಾಯಾಮಕ್ಕೆ. ಕ್ಷಯರೋಗ ಇರಬಹುದು, ಬ್ಲಡ್ ಕ್ಯಾನ್ಸರ್ ಆಗಬಹುದು, ಎನಿಥಿಂಗ್. ಆದರೆ ಸರಿಯಾಗಿ ಪ್ರಾಣಾಯಾಮ ಮಾಡಬೇಕಷ್ಟೆ. ಅಷ್ಟು ಮಾಡಿದರೆ ಪವನಃ ಪವತಾಮಸ್ಮಿ. ಇದು ಆದ್ರಿಂದನೇ ಹನುಮಂತ ಎಂಥ ಪವಿತ್ರ, ಭೀಮ ಎಂಥ ಪವಿತ್ರ. ಆಚಾರ್ಯರ ಪರಮಾತ್ಮ ಯಾತಕ್ಕೆ ಕಳಿಸ್ತಾನೆ, ಭೂಲೋಕದಲ್ಲಿ ಜ್ಞಾನ ತುಂಬಾ ಕೆಟ್ಟೋಗಿಬಿಟ್ಟಿದೆ, ಜ್ಞಾನ ಶೋಧನೆ ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತಾನೆ ಅವರನ್ನು ಕಳಿಸಿಕೊಟ್ಟಿ. ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಹೀಗೆ ಪವನಃ ಪವತಾಮಸ್ಮಿ ಅನ್ನೋ ಮಾತು ವಾಯುದೇವರ ಮಹತ್ವವನ್ನು ಹೇಳ್ತಕ್ಕಂಥ ಮಾತು. ಆದ್ದರಿಂದ ಆ ವಾಯುವೇ ಭೀಮಸೇನಾದ್ದರಿಂದ ಪರ್ಯಾಪ್ತಂತಿದ ಮೇತೇ ಶಾಂ ಬಲಂ ಭೀಮಾಭಿರಕ್ಷಿತಂ. ದುರ್ಯೋಧನ ಗಾಬರಿಯಾಗಿಬಿಟ್ಟು, ಓಹೋ ಭೀಮರಕ್ಷಿತರಾದ ಪಾಂಡವ ಸೇನೆ ನಮ್ಮನ್ನು ಗೆಲ್ಲಲಿಕ್ಕೆ ಅತ್ಯಂತ ಸಮರ್ಥ ಅನ್ನೋ ಭಾವನೆ ತಂದು ಬಿಡ್ತಾರೆ. ರಾಮ ಶಸ್ತ್ರಭೃತಾಮಹಂ, ಶಸ್ತ್ರ ಹಿಡಿದವರ ಮಧ್ಯೆ ರಾಮ ನಾನು ಅಂತ ಹೇಳಿದ. ಶಸ್ತ್ರಭೃತಾಂ ಅಹಂ ರಾಮ. ಈಗ ರಾಮ ಸಾಕ್ಷಾತ್ ನಾರಾಯಣ. ಸಿದ್ಧಾನಾಂ ಕಪಿಲೋ ಮುನಿಹಿ, ನಿನ್ನೆ ಬಂದಿತ್ತು, ಸಿದ್ಧಾನಾಂ ಕಪಿಲೋ ಮುನಿಹಿ, ಕಪಿಲ ಮುನಿ ಸಾಕ್ಷಾತ್ ನಾರಾಯಣ. ಆದಿತ್ಯಾನಾಮಹಂ ವಿಷ್ಣು, ವಿಷ್ಣು ಸಾಕ್ಷಾತ್ ನಾರಾಯಣ. ಇಲ್ಲಿ ರಾಮ ಶಸ್ತ್ರಭೃತಾಮಹಂ ಸಾಕ್ಷಾತ್ ನಾರಾಯಣ, ಇದು ರಾಮನ ವಿಶೇಷ. ಇಲ್ಲಿ ರಾಮ ಶಬ್ದಕ್ಕೆ ಎರಡರ್ಥ, ಪರಶುರಾಮನ ಹೌದು, ದಾಶರಥಿ ರಾಮನ ಹೌದು. ಅದು ಎರಡು ಯಾಕೆ ತಗೋಬೇಕು ಅಂದ್ರೆ, ದಶಾವತಾರದಲ್ಲಿ ವಿಶ್ವಖ್ಯಾತವಾದದ್ದು, ಮತ್ಸ್ಯಕೂರ್ ಮಹಾವರಾಹಶ್ಚ ನರಸಿಂಹೋಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀತಿ ತೇದಶ. ಆದ್ದರಿಂದ ಪರಶುರಾಮನೋ ಇಲ್ಲಿ ಗ್ರಾಹ್ಯ. ಯಾಕೆ ಶಸ್ತ್ರವನ್ನು ಭೀಷ್ಮಾದಿಗಳು ಹೇಳಿಕೊಟ್ಟಿದ್ದ ಪರಶುರಾಮ ರೂಪದಿಂದ, ಶಸ್ತ್ರವನ್ನು ಹಿಡಿದು ರಾವಣಾದಿಗಳನ್ನು ಕೊಂದ ರೂಪ ದಾಶರಥಿ ರಾಮ ರೂಪ, ಶಸ್ತ್ರವನ್ನು ಹಿಡಿದು ಕರ್ತವ್ಯರಾಜ್ಯಾದಿಗಳನ್ನು ಕೊಂದು ಭೀಷ್ಮಾದಿಗಳಿಗೆ ಪಾಠ ಹೇಳಿಕೊಟ್ಟ ರೂಪ ಪರಶುರಾಮ ರೂಪ. ಆದ್ದರಿಂದ ಎರಡು ರೂಪನೂ ತಗೊಳ್ಬೇಕಲ್ಲಿ, ರಾಮ ಶಸ್ತ್ರಭೃತಾಮಹಂ. ಹೀಗೆ ರಾಮನ ಹಿರಿಮೆ ಅಸ್ಪಷ್ಟವಾಗಿ ಬಂದಿರೋದ್ರಿಂದ ರಾಮ ಸಾಕ್ಷಾತ್ ನಾರಾಯಣ. ಹೀಗೆ ಮುಂದೆ ಹೇಳ್ತಾ ಹೋಗ್ತಾರೆ, ಒಂದೆಲ್ಲ ಎರಡಲ್ಲ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರಭದತಾಮಹಂ. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯಲ್ಲಿ ನನ್ನ ಸನ್ನಿಧಾನ ಇದೆ. ಎಲ್ಲ ವಿದ್ಯೆಗಳು ವಿದ್ಯೆಗಳೇ, ಅಧ್ಯಾತ್ಮ ವಿದ್ಯೆಯು ವಿದ್ಯೆಗಳ ರಾಜ ಅಂತ ಕರೀತಾರೆ. ಅಧ್ಯಾತ್ಮ ವಿದ್ಯೆ ವಿದ್ಯೆಗಳ ರಾಜ. ಎಲ್ಲ ವಿದ್ಯೆ ಗೊತ್ತಿದೆ, ಅಧ್ಯಾತ್ಮ ಒಂದು ಗೊತ್ತಿಲ್ಲ ಅಂದರೆ ಅವನು ಸರ್ವಶ್ರೇಷ್ಠ ವಿದ್ಯಾವಂತನಲ್ಲ. ಆದರೆ ಏನು ಗೊತ್ತಿಲ್ಲ, ಅಧ್ಯಾತ್ಮ ಒಂದೇ ಗೊತ್ತು, ಎಲ್ಲರ ಮೇಲೆ ಹೋಗಿಬಿಡ್ತಾರೆ ಇಮಿಡಿಯೇಟ್ ಆಗಿ. ಇಷ್ಟು ಸಾಮರ್ಥ್ಯ ಅಧ್ಯಾತ್ಮ ವಿದ್ಯೆಗಿದೆ. ರಾಯರು ಎಲ್ಲಿ ಮೆಡಿಕಲ್ ಕಾಲೇಜ್ ಸೇರಿದ್ರು ಅವರು? ಎಲ್ಲಿ ಇಂಜಿನಿಯರಿಂಗ್ ಓದಿದ್ರು ರಾಯರು? ಎಲ್ಲರೂ ಕಾಂಟ್ರಾಕ್ಟ್ ಮಾಡಿದ್ರ, ಬಿಸ್ನೆಸ್ ಮಾಡಿದ್ರಾ? ಏನು ಏನು ಇಲ್ಲ. ಇವತ್ತು ಅವರು ಎಲ್ಲ ಕೆಲಸನೂ ಸಾಲ್ವ್ ಆಗಿಬಿಡೋದು. ಡಾಕ್ಟ್ರಿ ಮೀರಿದ ಕೆಲಸನ ವಾಸಿ ಮಾಡ್ತಾರೆ. ಈ ಬೀಳೋ ಮನೆ ನೀವು ಎತ್ತಾರೆ ಬೇಕಾದ್ರೆ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್, ಹುಟ್ಟು ಕುರುಡನಿಗೆ ಡಾಕ್ಟರ್ ಹೇಳ್ತಾರೆ ಕಣ್ಣು ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ, ಕಣ್ಣು ಬರುತ್ತೆ. ಕಾಲು ಪೂರ್ತಿ ಹೋಗಿದೆ, ಕಾಲು ಬರಬೇಕು. ಎಲ್ಲಿಂದ ಬಂತಿದ್ದೆಲ್ಲ ಕೂಡ ಬೇರೆ ವಿದ್ಯೆ ಕಲಿತು ಬಂದಿದ್ದಲ್ಲ. ಅಧ್ಯಾತ್ಮ ವಿದ್ಯೆ ಒಂದನ್ನು ಕಲಿತರೆ ಎಲ್ಲ ವಿದ್ಯೆಗಳು ಬರುತ್ತೆ. ಇದು ನಮಗೆ ಜನ ಗೊತ್ತಾಗಬೇಕು. ಫಸ್ಟ್ ನಮ್ಮ ಪ್ರಕಾರ ಅಧ್ಯಾತ್ಮ ವಿದ್ಯೆ ವಿದ್ಯೆಗಳ ರಾಜ ಅಂತ ಭಗವಂತ ಹೇಳಿದರೆ ಅಧ್ಯಾತ್ಮ ವಿದ್ಯೆ ಇದು ನೋವಿದ್ಯೆ ಅಂತ ನಾವು ತಿಳ್ಕೊಬಿಟ್ಟೆ. ವಿದ್ಯೆನೇ ಅಲ್ಲ ಅದು ಒಂದು. ಪಾಪ ಯಾರೋ ಅಲ್ಲಿ ಎಲ್ಲೂ ಶೈನ್ ಆಗದೆ ಹೋದರೆ ಅದಕ್ಕೆ ಹೋಗಿಬಿಡೋದು. ಕೊನೆಗೆ ಲಾಸ್ಟ್ ರಿಸಲ್ಟ್ಸ್ ಆಫ್ ಆಲ್ ದಿ ಫೂಲ್ಸ್ ಇದ್ರೆ ಹೇಗೋ ಹಾಗೆ. ಅದೇ ಡಲ್ ಫೆಲೋಸ್ ಇದ್ರೆ ಹೇಳ್ತಾರೆ ಎಲ್ಲೆಲ್ಲೂ ಓದಿ, ಇಂಜಿನಿಯರ್ ಸಿಗಲಿಲ್ಲ, ಮೆಡಿಕಲ್ ಸಿಗಲಿಲ್ಲ, ಬಿ ಎಸ್ ಸಿನೂ ಸಿಗಲಿಲ್ಲ, ಬಿ ಕಾಮು ಅದೂ ಆಗಲಿಲ್ಲ, ಡಿಪ್ಲೊಮೋ ಅದೂ ಇಲ್ಲ, ಯಾವ ಐ ಟಿ ಐ ಟ್ರೈನಿಂಗು ಸಿಗಲಿಲ್ವಾ, ವಿದ್ಯಾಪೀಠಕ್ಕೆ ಸೇರಿಸಿಬಿಡಿ, ಪಾಪ ಓದ್ಕೊಂಡು ಹೋಗಲಿ, ವೇದಾಗಿದೆ ಕಲ್ತ್ಕೊಂಡು ಹೋಗಲಿ, ಬದುಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ನೆಕ್ಸ್ಟ್ ಇಯರ್ ಸಿಕ್ಕರೆ ಬಿಟ್ಬಿಡಿ ಬರ್ತೆ, ನೆಕ್ಸ್ಟ್ ಇಯರ್ ಸೀಟ್ ಸಿಕ್ಕ ಅದು ಬಿಟ್ಟು ಇಲ್ಲಿ ವಾಪಸ್ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ. ಯಾಕೆ ಈ ಟೈಪ್ ನೋಡ್ತಿದ್ದೇನೆ ನಾವು. ಅದ್ರ ಅಧ್ಯಾತ್ಮ ವಿದ್ಯೆ ಅಂದ್ರೆ ಓದೋನು ಅಂದ್ರೆ ಭಾರಿ ಹುಚ್ಚ ಅಂತ ತಿಳ್ಕೊಂಡ ಕಾಲ ಇದು. ಆದ್ರೆ ವಿದ್ಯೆಗಳ ರಾಜ ಅದು. ಯಾಕೆ ಉತ್ತರ ಅದರಲ್ಲೇ ಇದೆ. ಯಾಕೆ ಅಧ್ಯಾತ್ಮ ಶ್ರೇಷ್ಠ ವಿದ್ಯೆ ಅಂತ ಕೇಳಿದರೆ ಅತಿ ಆತ್ಮ ವಿದ್ಯಾ. ಉಳಿದ ವಿದ್ಯೆಗಳು ಹೊರಗಿನ ಪದಾರ್ಥ ಬಗ್ಗೆ ಮಾತಾಡುತ್ತೆ. ಉಳಿದ ವಿದ್ಯೆಗಳು ಹೊರಗಿನ ಪದಾರ್ಥ, ಡಾಕ್ಟರ್ ವೈದ್ಯಶಾಸ್ತ್ರ ನಮ್ಮ ದೇಹದ ಬಗ್ಗೆ ಮಾತಾಡುತ್ತೆ, ಫಿಲಾಸಫಿ ಆಗಲ್ಲ, ದೇಹದೊಳಗೆ ಜೀವನ ಬಗ್ಗೆ ಮಾತಾಡುತ್ತೆ. ಇದು ವಿಶೇಷ. ದೇಹದೊಳಗೆ ಜೀವ ಇದ್ದ ನನ್ನ ಆತ್ಮ, ಆತ್ಮದ ಬಗ್ಗೆ ಮಾತಾಡೋದ್ರಿಂದ ಇದಕ್ಕಿಂತ ವಿದ್ಯೆ ಇನ್ ಯಾವ್ದು ಸಿಗಬೇಕಾಗ? ನಾವೆಲ್ಲ ಹೊರಗಿಂದ ಕಲಿತಾ ಇದ್ದೇವಷ್ಟೇನೆ. ನಾವು ಯಾರು ಅಂತ ನಮಗೆ ಗೊತ್ತಿಲ್ಲ. ಅಹಂ ಅಂತ ಹೇಳಿದ್ರೆ ಯಾರು, ನಾವು ಅಂದ್ರೆ ಯಾರಾಗಿದೆ, ಎಲ್ಲಿಂದ ಬಂದೆ, ಮುಂದೆತ್ತ ಪಯಣ, ಇಲ್ಲಿ ನಿನಗೆಷ್ಟು ದಿನ ವಾಲಸ್ಯ ಮರುಳೆ, ತಿಳ್ಕೋ ನಿನ್ನೊಳಗೆ ನೀನೇ ನರಳ್ತಿರುತ್ತೆ ಹೇಳುತ್ತಾ. ನಿನ್ನೊಳಗೆ ತಗೋ, ನೀ ಯಾರಂತ ಯೋಚನೆ ಮಾಡು. ಅಂದ್ರೆ ನಾವ್ಯಾರು ಅಂತ ನಮಗೆ ಗೊತ್ತಿಲ್ಲ, ಅವ್ರು ಯಾರ್ರಿ ಇವ್ರು ಯಾರ್ರಿ ಅಂತ ಹೇಳ್ತಾರೆ. ನೀನು ಯಾರು ಮೊದಲು, ಅದಕ್ಕೆ ಉತ್ತರನೇ ಗೊತ್ತಿಲ್ಲ. ನೀನು ಯಾರು? ಈ ಪ್ರಶ್ನೆಗೆ ಉತ್ತರ ಕೊಡತಕ್ಕಂಥ ಶಾಸ್ತ್ರ ಅಧ್ಯಾತ್ಮ ವಿದ್ಯೆ ಒಂದೇ. ಆದ್ದರಿಂದ ಅದು ಬೇಕು. ಅಷ್ಟೊಳಗೆ ತಿಳ್ಕೊ ನಿನ್ನೊಳಗೆ, ನಿನ್ನೊಳಗೆ ಯಾರಿದ್ದಾರೆ? ಭಗವಂತ ಇದ್ದಾನೆ. ಹಿಂದೆ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ದೇಹದೊಳಗೆ ಜೀವ, ಜೀವನೊಳಗೆ ದೇವ, ಇದು ತಿಳ್ಕೊತೇವಲ್ಲ. ಒಳಗಿನ ವಿಷಯದ ಸ್ಟಡಿ ಮಾಡ್ತೇವಾದ್ರಿಂದ ಅಧ್ಯಾತ್ಮ ವಿದ್ಯಾ ವಿದ್ಯಾನ. ಹೊರಗಿನ ಪದಾರ್ಥ ಬಿಟ್ಟು ಹೋಗ್ಬಿಡುತ್ತೆ, ಒಳಗಿಂದ ಯಾವಾಗಲೂ ಬರುತ್ತಾ. ಆದ್ರಿಂದ ಶಾಶ್ವತ ವಿದ್ಯೆ ಇದು, ಶಾಶ್ವತ ವಿದ್ಯೆ. ಬೇರೆ ವಿದ್ಯೆಗಳು ನಶ್ವರ, ಇದು ಶಾಶ್ವತವಾದ್ದರಿಂದ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಂತ ಕರೀತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಸಂಪೂರ್ಣ ನಮ್ಮ ವೇಳೆಯನ್ನು ಅದಕ್ಕೆ ಹಾಕಬೇಕು ನ್ಯಾಯವಾಗಿ. ಅದು ಕಣ್ಣು ಮುಚ್ಕೊಂಡು ಯಾಕೆ ಧ್ಯಾನ ಮಾಡ್ತಾರೆ? ಅದು ಹೊರಗಿನ ವಿದ್ಯೆ, ಅದು ಕಣ್ಣು ತೆಗೆದ್ರೆ ಕಾಣೋದಿಲ್ಲ. ಸಿನಿಮಾ ಕಣ್ಣು ಮುಚ್ಕೊಂಡು ನೋಡಿದರೆ ಏನರ್ಥ? ಹೊರಗಿಂದ ಅದು ಕಣ್ಣು ತೆಗೆದ್ರೆ ನೋಡಬೇಕು ದರಿದ್ರ ಅದನ್ನು. ಆಮೇಲೆ ಕಣ್ಣು ಮುಚ್ಚುವ, ಅದೇ ಮುಚ್ಚುತ್ತೆ, ಆ ವಿಷಯ ಬೇರೆ. ಆದರೆ ಕಣ್ಣು ತೆಗೆದ ಅದು ನೋಡು, ಕಣ್ಣು ಮುಚ್ಚಿದನ್ನು ನೋಡಬೇಕು. ದೇವ್ರ ಬಗ್ಗೆ ನೋಡೋಣ, ಕಣ್ಣು ತೆಗೆದ್ರೆ ಎಂದೂ ದೇವರು ಕಾಣೋದೇ ಇಲ್ಲ. ಬ್ರಹ್ಮಾಂಡಗಳಿಗೆಲ್ಲ ಸುತ್ತಿ ನೋಡು, ನಮ್ಮೂರೇ ವಾಸಿ ಅಂತಾರಲ್ಲ ಹಾಗೆ. ನಮ್ಮೂರು ಅಂದ್ರೆ ಯಾವುದೋ ಅಲ್ಲ, ದೇಹವೇ ನಮ್ಮ ಊರು. ಇಲ್ಲಿ ಚಿಂತನೆ ಮಾಡಬೇಕೆ ಹೊರತು ಎಲ್ಲಿ ಚಿಂತನೆ ಮಾಡಿದ್ರೆ ಉಪಯೋಗ ಇಲ್ಲ. ಇಲ್ಲಿ ಪರೀಕ್ಷೆ ವಿದ್ಯಾರ್ಥಿ ಎಲ್ಲ ಕೂತ್ಬರೆ ಪಾಸ್ ಆಗೋದಿಲ್ಲ. ಎಕ್ಸಾಮ್ ಅಲ್ಲಿ ಕೂತೇ ಬರೀಬೇಕು, ಮರಗಳು ಕೂತ್ಕೊಂಡು ಬರೆದ್ರೆ, ಮನೆ ಕೂತ್ಕೊಂಡು ಬರೆದ್ರೆ, ಅವೆಲ್ಲ ಇಲ್ಲ. ಅಲ್ಲಿ ಬರೀಬೇಕು. ಆ ಥರ ಇಲ್ಲಿ ಸಾಧನೆ ಮಾಡಬೇಕು. ನಾವು ದೇವರೇನು ಅವಕಾಶ ಕೊಟ್ಟಿದ್ದಾನೆ, ಅಲ್ಲೇ ಸಾಧನೆ ಮಾಡಬೇಕು. ಆದ್ದರಿಂದ ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರಯನ್. ಈ ದೃಷ್ಟಿಯಲ್ಲಿ ಶ್ರೇಷ್ಠವಾದ ಸಂದೇಶವನ್ನು ಭಗವಂತ ಕೊಡ್ತಾನೆ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರಬದತಾಮಹಂ. ವಾದ ಪ್ರಬದತಾಮಹಂ, ಮಾತುಗಳು ಮೂರು ರೀತಿ ಇರುತ್ತಂತೆ. ನಮಗದು ಗೊತ್ತೇ ಇಲ್ಲ. ಶಾಸ್ತ್ರ ಹೇಳುತ್ತದೆ ವಾದ ಜಲ್ಪ ವಿತಂಡ ಅಂತ ಮೂರು ಭಾಗ ಉಂಟು. ಕಥಾಲಕ್ಷಣದಲ್ಲಿ ಆಚಾರ್ಯ ಬರೀತಾರೆ ವಾದ ಜಲ್ಪ ವಿತಂಡ ಅಂದ್ರೆ ಒಂದು ಮಾತನ್ನ ವಿಷಯ ತಿಳ್ಕೊಳ್ಬೇಕು ಅಂತ ಕೇರ್ಫುಲ್ ಆಗಿ ಮಾತಾಡ್ತೇವಲ್ಲ ಅದು ವಾದ ಅಂತ ಹೆಸರು. ಇನ್ನೊಬ್ಬರು ಸೋಲಿಸ್ಬೇಕು ಅಂತ ಮಾತಾಡ್ತೇವಲ್ಲ ಅದು ಜಲ್ಪ ಅಂತ ಕರೀತಾರೆ. ಉಳಿದವರು ಮುಖಭಂಗ ಮಾಡಲಿಕ್ಕೆ ಅಂತ ಉಪಯೋಗಿಸ್ತೇವಲ್ಲ ಅದನ್ನ ವಿತಂಡ ಅಂತ ಕರೀತಾರೆ. ಆ ಜನ ಇತ್ತಂಡವಾದ ಅಂತ ಹೇಳುವ ಹಸ್ತ ಸೃಷ್ಟಿವಾಗಿ ಬಿಟ್ಟಿದ್ದಾರೆ. ತಪ್ಪದು ಒಂದು ಇತ್ತಂಡವಾದ ಅಲ್ಲ, ವಿತಂಡವಾದ ಅಂತ ಹೆಸರು ಅದಕ್ಕೆ. ವಾದ, ಜಲ್ಪ, ವಿತಂಡ, ಈ ಮೂರು ಕಥೆಗಳಲ್ಲಿ ಅಂದರೆ ಟೈಪ್ಸ್ ಆಫ್ ಡಿಸ್ಕಷನ್ ಅಂತ ಅರ್ಥ, ಟೈಪ್ಸ್ ಆಫ್ ಡಿಬೇಟ್ಸ್ ಅಂತ ಅರ್ಥ. ಇದರೊಳಗೆ ಯಾವುದರಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂದರೆ ವಾದ, ವಾದದಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ. ಯಾತಕ್ಕೆ? ತತ್ವನಿರ್ಣಯ ಉದ್ದೇಶ. ಇಲ್ಲಿ ವ್ಯಕ್ತಿತ್ವ ಪ್ರತಿಷ್ಠೆ ಯಾವುದು ಕೌಂಟ್ ಆಗೋದಿಲ್ಲ. ಆಕ್ಚುಲಿ ಏನು, ವಾಟ್ ಈಸ್ ದಿ ಫ್ಯಾಕ್ಟ್, ಇಷ್ಟೇ. ತತ್ವ ಏನು, ಇದ್ರ ಬಗ್ಗೆ ಹೊರಡೋದ್ರಿಂದ ವಾದ ಪ್ರಭತತಾವಹಂ, ಎಲ್ಲ ಪರಮಾತ್ಮ ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಂ. ಅದೇ ರೀತಿಯಲ್ಲಿ ಇನ್ನೂ ಕೆಲವು ವಿಷಯ ಹೇಳ್ತಾನೆ ಪರಮಾತ್ಮ, ಕೃಷ್ಣೀನಾಂ ವಾಸುದೇವೋಸ್ಮಿ. ಇದು ತನ್ನ ಬಗ್ಗೆ ತಾನೇ ಹೇಳ್ತೇನೆ, ಯಾದವರಲ್ಲಿ ನಾನೇ ವಾಸುದೇವ ಇದ್ದೇನಲ್ಲ, ಕೃಷ್ಣೀನಾಂ ವಾಸುದೇವ ಅಸ್ಮಿ. ಕೃಷ್ಣ ನಾನು ವಿಭೂತಿ ರೂಪ ಹೌದು, ಸಾಕ್ಷಾತ್ ರೂಪ ಹೌದು. ಪಾಂಡವಾನಾಂ ಧನಂಜಯ, ಪಾಂಡವಾನಾಂ ಧನಂಜಯ, ಪಾಂಡವರಲ್ಲಿ ಧನಂಜಯನಲ್ಲಿ ವಿಭೂತಿ ರೂಪ ಇದೆ. ಅರ್ಜುನಿಗೆ ಅಷ್ಟು ಖುಷಿಯಾಗ್ಬೋದು ಆ ಮಾತು ಕೇಳಿಬಿಟ್ರೆ, ನಿನ್ನಲ್ಲಿ ವಿಭೂತಿ ರೂಪ ಇಟ್ಟಿದ್ದೇನೆ ಅಂತ ಕೇಳಿದರೆ ಎಷ್ಟು ಇನ್ನೂ ಸೀಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಖುಷಿಯಾಗಿಬಿಡುತ್ತೆ. ನಿನಗೆ ಫಸ್ಟ್ ರ್ಯಾಂಕ್, ನಿನಗೆ ಫುಲ್ ಚಾರ್ಜ್ ಕೊಡ್ತೀನಿ ಅಂದ್ರೆ ಏನು ಮಾಡಬೇಕಾಗ? ಪಾಂಡವಾನಾಂ ಧನಂಜಯ, ನಮಗಿಲ್ಲೆಲ್ಲ ಗೊಂದಲ, ಭೀಮಸೇನ ಇಲ್ಲೇ ಇಲ್ಲ ಅಂತ ಗೊಂದಲ ಬರುತ್ತಾಗ. ಪಾಂಡವಾನಾಂ ಧನಂಜಯ. ನೆಕ್ಸ್ಟು ಅಷ್ಟೇ ಅಲ್ಲ, ಅರ್ಜುನ ಮುನೀನಾಮಪ್ಯಹಂ ವ್ಯಾಸ, ಕವೀನಾಂ ಉಶನಾ ಕವಿ, ಮುನಿಗಳಲ್ಲಿ ವೇದವ್ಯಾಸರು ನಾನೇ ಅಂತ ಹೇಳುತ್ತಾರೆ. ಇದು ಎಷ್ಟು ಜನ ಗಮನಿಸಿದ್ದಾರೆ ಇದನ್ನ, ಮುನಿಗಳಲ್ಲಿ ವೇದವ್ಯಾಸರನ್ನ ಯಾರೋ ಅಂತ ಕರೆದ ಜನಗಳೇ ಜಾಸ್ತಿ. ಹೇಳಿ, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದ ಜನಗಳೇ, ಮಧ್ವಾಚಾರ್ಯರ ಹೊರತು ವೇದವ್ಯಾಸರನ್ನ ದೇವರು ಅಂತ ಅರ್ಥ ಮಾಡಿಕೊಂಡ ಜನಗಳು ಮತ್ತೊಬ್ಬರು ಸಿಗೋದೇ ಇಲ್ಲ. ಅವ್ರು ಯಾರೋ ಒಬ್ಬ ಮುನಿ, ಪಾಪ ಯಾರೋ ಒಬ್ಬ ಮುನಿ ಬರೆದ ಗ್ರಂಥಕ್ಕೆ ಯಾಕೆ ನಿಮಗೆ ವ್ಯಾಖ್ಯಾನ ಬರೆದ್ರೆ ಹಾಗಿದ್ರೆ? ಈ ಪ್ರಶ್ನೆ ಬರುತ್ತೆ. ವ್ಯಾಸಸ್ತು ಕಶ್ಚನ ಋಷಿ ಅಂತ ಕರೀತಾರಲ್ಲ, ಅವ್ರು ಎ ಬಿ ಸಿ ಡಿ ಮುನಿಗಳಲ್ಲ, ಅವರು ಸಾಕ್ಷಾತ್ ಮುನೀನಾಮಪಿ ಅಹಂ ವ್ಯಾಸ, ಸ್ಪಷ್ಟ ಬಂದಿರ ಮಾತಿದು. ಅದರ ಜೊತೆಗೆ ಇಲ್ಲೇ ನೋಡಿ, ಕೊನೆಗೆ ಹೇಳ್ತಾನೆ ಸಂಜಯ್, ಹೇಳ್ತಾನೆ ಇಷ್ಟೆಲ್ಲ ನಾನು ಕೇಳಿದೆ ನೋಡಿದೆ ಯಾತಕ್ಕೆ ಗೊತ್ತಾ? ವ್ಯಾಸಪ್ರಸಾದ ಶ್ರುತವಾನ್ ಅಂತ ಹೇಳ್ತಾರೆ, ವ್ಯಾಸರ ದಯೆಯಿಂದ ನಾನು ಇದನ್ನು ಕಂಡೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅದನ್ನು. ಮುಂದೆ ವಿಭೂತಿ ರೂಪ ಕಾಣಿಸ್ತದೆ ಅರ್ಜುನನಿಗೆ, ಅದನ್ನು ಸಂಜಯ ನೋಡ್ತಾನೆ. ಅರ್ಜುನಿಗೇನೆ ವಿಭೂತಿ ರೂಪ ಕೃಷ್ಣ ಕೊಟ್ಟ ಸರಿನೇ, ಸಂಜಯ ನೋಡ್ತಾನೆ ಅದನ್ನು. ಅವರಿಗೆ ದಿವ್ಯದೃಷ್ಟಿ ಕೊಟ್ಟಿದ್ದಾರೋ ವೇದವ್ಯಾಸರು ಕೊಡ್ತಾರೆ. ಸೊ ವೇದವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿ, ಕೃಷ್ಣ ಕೊಟ್ಟ ದಿವ್ಯ ದೃಷ್ಟಿ, ಎರಡು ಸಿಂಕ್ರೈಸ್ ಆಗುತ್ತೆ ಅಂದಮೇಲೆ ಸೇಮ್ ಕಂಪನಿ ಅಂತ ಆಯ್ತಲ್ಲ ನನಗೆ, ಅಂದಮೇಲೆ ಇಬ್ಬರು ಒಂದೇ ಅಂತ ಆಯ್ತಾ. ಯಾರೋ ಎಕ್ಸ್ವೈ ಜೆಡ್ ಕೊಟ್ಟ ಲೆನ್ಸಿಂದ ಏನಾರು ಆಗ್ತಿತ್ತಾ? ಸಾಧ್ಯ ಇರಲಿಲ್ಲ. ವೇದವ್ಯಾಸ ಅದಕ್ಕೆ ಸಂಜೆ ಅಕ್ಸೆಪ್ಟ್ ಮಾಡ್ತಾನೆ, ವ್ಯಾಸಪ್ರಸಾದ ಶ್ರುತವಾನ್. ಇಷ್ಟು ಜನಗಳನ್ನೆಲ್ಲ ನೋಡಿದ ಮೇಲೆ ವೇದವ್ಯಾಸ ಸಾಕ್ಷಾತ್ ನಾರಾಯಣ. ಎಷ್ಟು ಪುರಾಣದ ಬರುತ್ತಾ ಮಾತು, ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರಿ ಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಇದರ ವಿವಾದ ಕಾರಣವೇ ಇಲ್ಲ. ಅದರಿಂದಾಗಿನೆ ಮುನೀನಾಮಪ್ಯಹಂ ವ್ಯಾಸ ಕವೀನಾಂ ಉಶನಾ ಕವಿ, ಕವಿಗಳಲ್ಲಿ ಉಶರಾದ ಶುಕ್ರಾಚಾರ್ಯರು, ಭಾರಿ ವಿದ್ವಾಂಸರಗಳಲ್ಲಿ ಶುಕ್ರಾಚಾರ್ಯನ ಸನ್ನಿಧಾನ ಉಂಟು. ಮೃತ ಸಂಜೀವಿನಿ ವಿದ್ಯೆ ಗೊತ್ತಿದ್ದವರಲ್ಲ, ಆದ್ದರಿಂದ ಶುಕ್ರಾಚಾರ್ಯನ ಸನ್ನಿಧಾನ ಇದೆ. ಹೀಗೆಲ್ಲ ಹೇಳ್ತಾ ಬರ್ತಾನೆ ಕೃಷ್ಣ, ಒಂದೊಂದು ಮುಂದೆ ಬಿಡಿಸ್ತಾ ಬಿಡಿಸ್ತಾ ಬಂದು ಕೊನೆಗೆ ದ್ಯೂತ ಛಲಯತಾಮಸ್ಮಿ, ದ್ಯೂತಂ ಛಲಯತಾಮಸ್ಮಿ, ಮೋಸ ಮಾಡ್ತಕ್ಕಂಥ ವಿದ್ಯೆಗಳಲ್ಲಿ ದ್ಯೂತದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ದ್ಯೂತ ಅಂದರೆ ರೇಸ್ಗೆ ಹೋದ, ದ್ಯೂತದಲ್ಲಿ ಬಿದ್ದ ಅಂತ ಕೇಳಿದರೆ ಅದು ಸರ್ವಸ್ವ ಹಾಳಾದಾಗ ಲೆಕ್ಕ. ದ್ಯೂತದಲ್ಲಿ ಭಗವಂತನ ಸನ್ನಿಧಾನ ಇದೆ. ಕೆಲವು ಒಳ್ಳೆ ಕಡೆ ಒಳ್ಳೇದು ಮಾಡೋಕ್ಕಿರ್ತಾರೆ, ಕೆಟ್ಟದ್ದು ಮಾಡೋಕ್ಕಿರ್ತಾರೆ. ದುರ್ಯೋಧನ ಅದಕ್ಕೆ ಅದನ್ನು ಆರಿಸ್ಕೊಂಡ್ಬಿಟ್ಟ, ಅದನ್ನಾರಿಸ್ಕೊಂಡ, ಕೃಷ್ಣರ ಸನ್ನಿಧಾನ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದರೆ ಬದುಕ್ತಿದ್ದ, ಅದಾಗಲಿಲ್ಲ. ಅದನ್ನು ದುರುಪಯೋಗ ಮಾಡಿಕೊಳ್ಳೋಕೆ ಹೊರಟ, ಸರ್ವನಾಶಕ್ಕೆ ಗುರಿಯಾದ. ಫಾರಿಡಾಲ್ ಉಪಯೋಗಿಸೋದು ಏನೂ ತಪ್ಪಲ್ಲ, ನಾವು ಉಪಯೋಗಿಸಬಾರ್ದು ಅಷ್ಟೇ, ಇದಕ್ಕೆ ಉಪಯೋಗಿಸ್ಬೇಕಷ್ಟೇ. ಫಾರಿಡಾಲ್ ಬಾರಿ ಸೇಟ್ ಗೆಸ್ಟಿಗೆ ಕೊಟ್ಬಿಟ್ರೆ ಗೋವಿಂದ ಸೀದಾ ಹ್ಯಾಂಗ್ ಮಾಡ್ತಾರೆ ಇವರನ್ನು. ಅದು ಬಹಳ ಪ್ಯೂರ್ ಫಾರಿಡಾಲ್ ಕೊಡೋದು ಬೇಡ, ಜೊತೆಗೆ ಪ್ಯೂರ್ ಫಾರಿಡಾಲ್ ಕೊಡ್ರಿ ಅಂತ ಕೇಳ್ತಾರೆ. ಯಾತಕ್ಕೆ? ಕೆಟ್ಟ ಜಂತುಗಳು ಸಾಯಲೇಬೇಕು ಅಷ್ಟೇ ಹೊರತು ಯಾರಿಗೂ ಹಾಕ್ಲಿಕ್ಕಲ್ಲ. ಅದು ದ್ಯೂತ, ಯಾತಕ್ಕೆ ವಂಚಕರಿಗೆ ಬೇಕು ದ್ಯೂತ. ದ್ಯೂತಂ ಛಲಯತಾಮಸ್ಮಿ ಸತ್ವಂ ಸತ್ವವತಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ. ಜಯಶೀಲರು ಯಾರು ಆಗಿಬಿಟ್ರೆ, ಜಯ ತಂದುಕೊಟ್ಟಿದ್ದು ಯಾರು? ಭಗವಂತನ ಸನ್ನಿಧಾನ ಇದೆ, ಎತ್ರ ಯೋಗೇಶ್ವರ ಕೃಷ್ಣ ತತ್ರ ಜಯ, ಅಲ್ಲಿ ಜಯ ಬರ್ತದೆ. ವ್ಯವಸಾಯ ಅಸ್ಮಿ, ವ್ಯವಸಾಯ ಶಬ್ದಕ್ಕೆ ಎರಡರ್ಥ. ಈ ಹೊರಗಿನ ವ್ಯವಸಾಯ ಒಂದು, ಅದು ಹೊಟ್ಟೆಪಾಡಿಗೆ ಅನ್ನಕ್ಕೋಸ್ಕರ ವ್ಯವಸಾಯ, ಇದು ಜ್ಞಾನಕ್ಕೋಸ್ಕರ ವ್ಯವಸಾಯ ಅಧ್ಯಯನ. ಜ್ಞಾನಕ್ಕೋಸ್ಕರ ವ್ಯವಸಾಯ ಮಾಡೋದು ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ, ಅದು ಜ್ಞಾನ ವ್ಯವಸಾಯ, ಅದು ಪಾಠ ಪ್ರವಚನ ರೂಪದ ವ್ಯವಸಾಯ. ಇದು ಅಲ್ಲಿ ಭೂಮಿ ಅಗಿತಾನೆ ಅನ್ನ ಬೆಳಿಲಿಕ್ಕೆ, ಇಲ್ಲಿ ತಲೆಯನ್ನು ಸ್ವಚ್ಛ ಮಾಡ್ಕೋತಾನೆ ಜ್ಞಾನ ಬೆಳಿಲಿಕ್ಕೆ. ಆ ದೃಷ್ಟಿಯಲ್ಲಿ ಅಲ್ಲಿ ನನ್ನ ಸನ್ನಿಧಾನ ಇದೆ. ಸತ್ವಂ ಸತ್ವವತಾಮಹಂ, ಸತ್ವ ಹೊಂದಿದ ಜನಗಳೊಳಗೆ ಸತ್ವ ಇದೆಯಲ್ಲ, ಅದು ನಾನು ಕೊಟ್ಟ ವಿಭೂತಿ, ಅದರಿಂದ ಅವ್ರು ಶೈನ್ ಆಗ್ತಾರೆ ಹೊತ್ತಿದ್ದವರು ಸಾಧ್ಯ ಇಲ್ಲ. ಎಲ್ಲ ಪರಮಾತ್ಮ ಹೇಳ್ತಾ ಬಂದು ಇನ್ನೂ ವಿವರಣೆ ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಮುಖ್ಯವಾಗಿ ಅರ್ಜುನ, ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ, ಹುಟ್ಟು ಸಾವು ಕೊನೆ ಎಲ್ಲ ನನ್ನಿಂದನೇ ಆಗ್ತಾ ಇದೆ ಹೊರತು ಮತ್ತೊಬ್ಬರಿಂದಲ್ಲ. ಐ ಆಮ್ ಆಲ್ ಇನ್ ಆಲ್ ಅಂತ ಹೇಳಿದ. ಉದ್ಭವಶ್ಚ ಭವಿಷ್ಯತಾಂ, ಹುಟ್ಟತಕ್ಕಂಥವ್ರು ಹುಟ್ಟಿದೆಯಲ್ಲ ನನ್ನ ಅಧೀನ. ಮೃತ್ಯು ಸರ್ವಹರಶ್ಚಾಹಂ, ಸರ್ವನಾಶ ಮಾಡತಕ್ಕಂಥ ಮೃತ್ಯು ಇದೆಯಲ್ಲ ಅದು ನನ್ನ ವಿಭೂತಿ ರೂಪ. ಕೀರ್ತಿ ವಾಕ್ ಶ್ರೀಶ್ಚ ನಾರೀಣಾಂ, ಕೀರ್ತಿ ಶ್ರೀಹಿ ವಾಕ್ಚ ನಾರೀಣಾಂ, ಸ್ಮೃತಿ ಮೇಧ ಧೃತಿ ಕ್ಷಮ. ಇನ್ನು ಕೀರ್ತಿ ಪರಮಾತ್ಮನ ಸನ್ನಿಧಾನ ಇದೆ. ಎಲ್ಲೆಲ್ಲಿ ಕೀರ್ತಿ ಇದೆಯೋ ಜನ ಯಾತಕ್ಕೆ ಆಶ್ಚರ್ಯ ಪಡ್ತಾರೆ ಅಂತ ಕೇಳಿದರೆ ಅಲ್ಲಿ ದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಶ್ರೀಹಿ, ಎಲ್ಲೆಲ್ಲಿ ಅಗಾಧವಾದ ಸಾತ್ವಿಕ ಸಂಪತ್ತಿದೆ ಜನ ತಲೆಬಾಗ್ತಾರೆ, ಯಾಕೆ ಅಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ವಾಕ್ಯ ಶ್ರೀಹಿ ನಾರೀಣಾಂ, ವಾಕ್ ನಾರೀಣಾಂ, ಸ್ತ್ರೀಯರ ಮಾತಿನಲ್ಲಿನ ವಿಭೂತಿ ರೂಪ ಇದೆ. ಸ್ತ್ರೀಯರ ಮಾತಿನಲ್ಲಿ ವಿಭೂತಿ ರೂಪ ಇದೆ. ಇದು ಹೊಸ ವಿಚಾರ, ಜಗತ್ತಿಗೆ ಅನುಭವಕ್ಕೆ ಬಂದಿರೋ ವಿಚಾರ, ಕೃಷ್ಣ ಹೇಳಿದಾಗ ಅರ್ಥ ಆಗುತ್ತಷ್ಟೇ. ಸ್ತ್ರೀಯರ ಮಾತಿನಲ್ಲಿ ವಿಭೂತಿ ರೂಪ ಇದೆ. ಯಾರ ಗಂಡಸ್ ಕೇಳಿರ್ತಾರೆ ಟಿಕೆಟ್ ಸಿಗೋದಿಲ್ಲ, ತನ್ನ ಹೆಂಡತಿ ಕಳಿಸ್ತಾರೆ ತಕ್ಷಣ ಸಿಕ್ಕಿಬಿಡುತ್ತೆ. ಯಾಕೆ ತಕ್ಷಣ? ಅದು ಒಂದು ಆ ಮಾತಿಗೆ ಮಾಡಾಗ್ತಾರೆ, ಪಾಪ ಹೆಂಗಸು ಕೇಳ್ತಾರೆ ಕೊಟ್ಟು ಬಿಡಾಯ, ಒಂದು ಮಾರ್ಕ್. ಅದು ಒಂದು ಮಾದಾಸರು ತಮಾಷೆ ಮಾಡ್ತಾರೆ. ಕಾಳಿಯ ಪ್ರಾರ್ಥನೆ ಮಾಡಿದ್ರೆ ಕೃಷ್ಣ ತುಳಿದು ಬಿಡಲಿಲ್ವಂತೆ, ಅದು ಹೆಣ್ಣಂದ್ರೆ ಪ್ರಾರ್ಥನೆ ಮಾಡಿದ ತಕ್ಷಣ ನಿಲ್ಲಿಸಿಬಿಟ್ಟಂತೆ ಪರಮಾತ್ಮ. ನೋಡಿದ್ರ, ಯಾರು ಸ್ತ್ರೀಯರ ಮಾತಿಗೆ ಯಾರು ಕರಗೋದಿಲ್ಲ, ಯಾಕೆ ತಾನೇ ಹೇಳಿದ್ದಾರೆ ವಿಭೂತಿ ರೂಪದಲ್ಲಿ ಆದ್ರಿಂದ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಇದು ನಮ್ಗೆ ಗೊತ್ತಾಗೋದಿಷ್ಟೇ, ಆ ಮಾತಿಗೆ ಅಷ್ಟು ಶಕ್ತಿ ಇರೋದ್ರಿಂದ ಅದು ಒಳ್ಳೇದಕ್ಕೆ ಉಪಯೋಗಿಸ್ಬೇಕು ಅಂತ ಅರ್ಥ. ಮಕ್ಕಳಿಗೆ ಸಿನಿಮಾಕ್ಕೆ ಹೋಗು ಅದಕ್ಕೆ ಹೋಗೋದು ಹೇಗೆ ಕೇಳೇಬಿಡ್ತಾರೆ, ಎಷ್ಟು ಕೆಪಾಸಿಟಿ ಎಫೆಕ್ಟ್ ಅದು ಎಫೆಕ್ಟ್ ಇದೆಯಲ್ಲ ಕೇಳಿಬಿಡ್ತಾರೆ. ಸಂಧ್ಯಾ ವಂದನೆ ಮಾಡು, ಸತ್ಯ ಹೇಳು, ಸುಳ್ಳು ಹೇಳಬೇಡ, ವ್ರತಾದಿಗಳನ್ನು ಮಾಡು ಅಂತ ಹೇಳಿದರೆ ಎಷ್ಟು ಆಸ್ತಿ ಅದು ಬಂದು. ಸ್ತ್ರೀಯರಿಗೆ ಕೊಟ್ಟ ಆಸ್ತಿ ಮಾತೇ ಆಸ್ತಿ ಅಂತ ಕರೀತಾರೆ. ಸ್ತ್ರೀಯರು ಶ್ರೀ ನಾರೀಣಾಂ ವಾಕ್, ಅದರಲ್ಲಿ ನನ್ನ ಸನ್ನಿಧಾನ ಇದೆ. ಇನ್ನು ಪರಮಾತ್ಮ ಹೇಳ್ತಾನೆ, ಸ್ಮೃತಿ ಮೇಧ ಧೃತಿ ಸ್ಥಿತಿ, ಅದೆಲ್ಲ ಹೆಂಗಸರ ವಿಶೇಷ ಅನ್ವಯ. ಹೆಂಗಸರ ಧೈರ್ಯ ಇದೆಯಲ್ಲ ಅದರಲ್ಲಿ ನನ್ನ ಬುದ್ಧಿ ಇದೆ, ನನ್ನ ವಿಭೂತಿ ರೂಪ ಇದೆ. ತುಂಬ ಜನ ಗಮನಿಸ್ಬೇಕು ಇದನ್ನ. ಹೆಂಗಸರ ಸಹನಶಕ್ತಿ ತುಂಬಾ ಜಾಸ್ತಿ ಗಂಡಸರಿಗಿಂತ. ಅದು ಎಂತ ಅತ್ತೆ ಮನೆಗೆ ಹೋಗ್ಬಿಟ್ಟಿರ್ತಾರೆ, ಚಿಕ್ಕಾಬಟ್ಟೆ ಕೆಲಸ ಹೇಳ್ತಿರ್ತಾರೆ, ಪಾಪ ಅತ್ತ ಸಹಿಸ್ಕೊಂಡು ಬದುಕ್ತಾರಲ್ಲ, ಅದು ಎಲ್ಲಿಂದ ಬಂತದ್ದು? ಒಂದು ದೇವ್ರ ವಿಶಿಷ್ಟ ಸನ್ನಿಧಾನ ಇಟ್ಟಿದ್ದಾನೆ ಅಂತ ಹೇಳಿದ್ದ. ಅದು ವಿಶೇಷವಾದ ಸನ್ನಿಧಾನ ಇಟ್ಟಿದ್ದಾನೆ. ಅಷ್ಟೇ ಅಲ್ಲ, ಸ್ಮೃತಿ ಹೆಂಗಸರ ನೆನಪು ಶಕ್ತಿ ಭಾರಿ ಜಾಸ್ತಿ ಅಂತೆ. ಎಂದೇನೋ ಕೊಡಿಸ್ತೀರಿ ಅಂತ ಹೇಳಿದ್ರೆ ಪ್ರಾಣ ಹೋದ್ರೂ ಬಿಡೋದಿಲ್ಲ. ಆಮೇಲೆ ಅಷ್ಟು ಎಚ್ಚರಿಕೆ ಇರ್ತದೆ ಅವರಿಗೆ. ಹೇಳಿದ್ದು ನೋಡಿದ್ರೆ ಹೇಳಿದ್ರಲ್ಲ, ಕೈಗೇ ಬಿಡಲಿಲ್ಲ, ಎಂದೋ ವರ ಕೊಟ್ಟಿದ್ದೆ ನೋಡು, ಕಾಡಿ ಕಳಿಸ್ಬೇಕೀಗ ರಾಮನನ್ನ. ಅದು ಸ್ಮೃತಿ ಶಕ್ತಿ ಭಾರಿ ಜಾಸ್ತಿ ಅಂತ ಹೇಳ್ತಾರೆ. ಎಷ್ಟೋ ಜನ ಹೆಂಗಸರು ಹೆಚ್ಚು ಓದಿ, ಅದಕ್ಕೆ ಶಾಸ್ತ್ರ ಹೇಳ್ತದೆ ಹೆಂಗಸರು ಹೆಚ್ಚು ಓದಬಾರದು. ಓದ್ದೆ ಅಷ್ಟು ಬುದ್ಧಿವಂತರಿರ್ತಾರೆ, ಓದಿಬಿಟ್ರೆ ಗತಿ ಏನು ಅಂತ ಅದಕ್ಕೆ ಇನ್ನೊಂದು ಅರ್ಥ. ಅದಕ್ಕೆ ಓದ್ದೆ ಉಚ್ಚಾಪಟ್ಟಿ ಮೆಮೊರಿ ಇರ್ತದೆ ಅವರಿಗೆ. ಆದ್ದರಿಂದ ಎಷ್ಟೋ ಜನ ಹಳ್ಳಿ ಹೆಂಗಸರು ನೋಡಿಬೇಕಾದ್ರೆ ಏನೇನೋ ಓದಿರೋದಿಲ್ಲ, ಅಂಥ ಸಿಕ್ಕಾಪಟ್ಟಿ ಮೆಮೊರಿ ಇರ್ತದೆ, ಬಾಯಿ ಲೆಕ್ಕ ಮಾಡ್ತಾರೆ ಬೇಕಾದ್ರೆ ಕೊಟ್ಟುಬಿಟ್ಟು. ಈಗ ಹಳ್ಳಿಗರೆಲ್ಲ ಲೆಕ್ಕಪತ್ರ ಹಾಲುಪತ್ರಗಳ ವ್ಯಾಪಾರ ಮಾಡ್ತಾರಲ್ಲ, ಚುಕ್ಕಿ ಇಟ್ಟಿರ್ತಾರೆ ಅಷ್ಟೇ. ಇವ್ರು ಲೆಕ್ಕ ಇಟ್ಟರೆ ತಪ್ಪಿಟ್ಟಿದ್ದಾರೆ ನೋಡಿ ಅಂತ ಹೇಳ್ತಾರೆ, ಅಷ್ಟು ಕರೆಕ್ಟಾಗಿ ಹೇಳ್ತಾರೆ. ಇವ್ರು ಕ್ಯಾಲ್ಕುಲೇಟರ್ಗಿಂತ ಅವ್ರ ಚುಕ್ಕಿಗಳು ಮೋರ್ ಎಫೆಕ್ಟಿವ್, ಅಷ್ಟು ಶಕ್ತಿ ಇರ್ತದೆ. ಅದು ಯಾವ ಹಳ್ಳಿ ಹೆಂಗಸರು ಮತ್ತೆ ಏನೇನು ಓದಿರೋದಿಲ್ಲ, ಅದು ದೇವರಂತ ಶಕ್ತಿ ಇಟ್ಟಿದ್ದಾರೆ. ಸ್ಮೃತಿ ಮೇಧ, ಒಳ್ಳೆ ಬುದ್ಧಿವಂತ ಸ್ತ್ರೀಯರು, ಅಸಾಧ್ಯವಾದ ಬುದ್ಧಿ ಇರ್ತದಂತ ಸ್ತ್ರೀಯರೊಳಗೆ. ಅದನ್ನ ಕಾಳಿದಾಸ ವರ್ಣನೆ ಮಾಡ್ತಾನೆ, ಪ್ರತ್ಯುತ್ಪನ್ನ ಮತಿ ಸ್ತ್ರೈಣಂ ಅಂತ ಅಭಿಜ್ಞಾನ ಶಾಖದಲ್ಲಿ ಕರೀತಾನೆ. ಅಂದ್ರೆ ಸ್ತ್ರೀಯರು ಏನೇ ಮಾತಿ ತಕ್ಕಂತ ಉತ್ತರ ಕೊಡ್ತಾರೆ, ಏನಾದ್ರು ಸುಳ್ಳೇ ಅಡ್ಜಸ್ಟ್ ಮಾಡ್ತಾರೇ ಇರ್ತಾರೆ ಅಂತ ಬಿಡೋದಿಲ್ಲ. ಏನಾರು ಹೇಳಿ ಇನ್ನೊಂದು ಇನ್ನೊಂದು ಮತ್ತೊಂದು ಮತ್ತೊಂದು ಹೋಗ್ತಾರೆ ಇರ್ತದೆ ಅಂತ. ಗಂಡಸ ಎಷ್ಟು ಯೋಚನೆ ಮಾಡ್ಕೊಂಡು ಯೋಚನೆ ಮಾಡಬೇಕಾಗಿಲ್ಲ ಅಂತ ಅಂತ ಸಾಮರ್ಥ್ಯ ಕೊಟ್ಟಿರ್ತಾನೆ. ಅದು ಒಳ್ಳೇದಕ್ಕೆ ಉಪಯೋಗಿಸಿಬಿಟ್ರೆ, ಸ್ತ್ರೀ ಬುದ್ಧಿ ಪ್ರಳಯಾಂತಿಕ ಅಂತ ಒಂದು ಮಾತಿದೆಯಲ್ಲ, ಅದು ಒಳ್ಳೇದಕ್ಕಾದ್ರೆ ಕೆಟ್ಟದಕ್ಕಾದ್ರೆ ಹಾಗೆ ಒಳ್ಳೇದಕ್ಕೆ ಕನ್ಸ್ಟ್ರಕ್ಟಿವ್ ಮಾಡಿದರೆ ಬೇಕಾದ್ದನ್ನು ಮಾಡಬಹುದು. ಸುನೀತಿ ದೇವ್ರ ಪೂಜೆ ಮಾಡೋ ಮಗನೇ ಧ್ರುವನಿಗೆ ಹೇಳಿದ್ನಲ್ಲ, ಎಷ್ಟು ಮುಂದೆ ಹೋಗ್ಬಿಟ್ಟ ಮಗ ಲೆಕ್ಕ ಹಾಕಬೇಕು. ಅದೇ ಕೈಕೇಯಿ ರಾವಣ ಪಟ್ಟಾಭಿಷೇಕನ ಹಾಳು ಮಾಡಿಬಿಡ್ತಾಳೆ, ಎಂಥ ಪರಮ ಪಾಪದ ಕೆಲಸವನ್ನು ಮಾಡಿಬಿಡ್ತಾಳೆ. ಯಾಕೆ ಸರ್ವನಾಶ ಮಾಡತಕ್ಕಂಥ ಒಂದು ಕೆಟ್ಟ ಬುದ್ಧಿಯನ್ನು ಅಪ್ಲೈ ಮಾಡಲಿಕ್ಕೆ ಹೆಂಗಸರಲ್ಲಿ ದೇವಂತ ಶಿಕ್ಷೆ ಇದೆ. ಆದ್ದರಿಂದ ಧೃತಿ ಕ್ಷಮಾ, ಹೆಂಗಸರಲ್ಲಿ ಕ್ಷಮಾ ಗುಣ ಭಾರಿ ಜಾಸ್ತಿ ಅಂತ. ಅದು ಸ್ತ್ರೀಗೆ ಸಹನೆ ಇರಬೇಕು. ಹೆಂಗಸೇನಾದ್ರು ಟೆನ್ಷನ್ ಮಾಡ್ಕೊಳ್ಳೋ ಕೊಟ್ಟರೆ ಅರ್ಥ ಇಲ್ಲ ಅದಕ್ಕೆ. ಅನೇಕರು ಗಮನಿಸ್ಬೇಕು ನೀವು, ಹಾರ್ಟ್ ಅಟ್ಯಾಕ್ ಗಂಡಸರಿ ಜಾಸ್ತಿ ಹೆಂಗಸರಿ ಕಡಿಮೆ ಅಂತ ಹೇಳುತ್ತಾರೆ. ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಗಂಡಸರಿ ಜಾಸ್ತಿ ಆಗ್ತದೆ ಹೆಂಗಸರು ಕಡಿಮೆ ಆಗ್ತದೆ ಅಂತ. ಯಾಕೆ ಗೊತ್ತಾ? ಗಂಡಸರ ಸಹನಶಕ್ತಿ ಕಡಿಮೆ, ಅದಕ್ಕೆ ಬಿ ಪಿ ಗಿಪಿ ಬಲಬೇಗ ಜಾಸ್ತಿ ಆಗಿಬಿಟ್ಟು ಅವ್ನ ಹಾರ್ಟ್ ವೀಕ್ ಆಗ್ತದೆ. ಹೆಂಗಸರು ವೀಕ್ ಮಾಡ್ತಾ ಇರ್ಬೇಕಾದ್ರೆ, ಆದ್ರೆ ಅವ್ರು ಹಾಗಿರೋದಿಲ್ಲ ಅಂತ ಹೇಳ್ತಾರೆ. ವೀಕ್ ಮಾಡ್ಬೋದೇ ಹೊರತು ವೀಕ್ ಇರೋದಿಲ್ಲ, ಬಹಳ ಸಹನಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ಅದಿಲ್ಲ ಅಂದ್ರೆ ಅದು ಉಪಯೋಗ ಇಲ್ಲ. ಸ್ತ್ರೀ ಧರ್ಮಕ್ಕೆ ಲಾಯಕ್ ಅಂದ್ರೆ ಗಂಡಸು ಏನನ್ನು ಸಾಧಿಸಲಾರ ಹೆಂಗಸು ಸಾಧನೆ ಮಾಡ್ತಾಳೆ. ಇವೆಲ್ಲ ಪ್ಲಸ್ ಪಾಯಿಂಟ್ ಅಂತ ಯಾರು ಗಮನಿಸಿಲ್ಲ. ಈ ಮಹಿಳಾ ಚಳವಳಿ ಮಾಡೋರಿಗೆ ಶ್ಲೋಕ ಸಿಗಬೇಕು. ಗೀತೆ ಎಷ್ಟು ಹೊಗಳಿದೆ ನಮ್ಮನ್ನ ಅಂತ ಗೊತ್ತಾಗ್ತದೆ. ಅಂದ್ರೆ ಮಾತಿನಲ್ಲಿ, ಸ್ಮೃತಿ ಶಕ್ತಿಯಲ್ಲಿ, ಮೇಧಾಶಕ್ತಿಯೊಳಗೆ, ಮತ್ತೆ ಕ್ಷಮೆಯೊಳಗೆ ಹೆಂಗಸಿನ ಸಾಮರ್ಥ್ಯ ಭಾರಿ ದೊಡ್ಡದು ಅನ್ನೋ ಮಾತು ಎಷ್ಟೋ ಮನೆಯವತ್ತು ಉಳಿಯೋದಕ್ಕೆ ಹೆಂಗಸರೇ ಕಾರಣ. ಇದು ಉಳಿಯೋಕ್ಕೆ ಸಾಧ್ಯವಾಗ್ತಿರಲಿಲ್ಲ, ಯಾವುದೋ ಕಾರಣಕ್ಕೆ ಮನೆ ಹಾಳಾಗಬೇಕಾಗ್ತಿರುತ್ತೆ. ಹಿಂದಿನ ಕಾಲದಲ್ಲಂತೂ ಇದ್ದಲ್ಲ ಅವಿಭಕ್ತ ಕುಟುಂಬಗಳು, ಇಡೀ ಮನೆ ಯಜಮಾನಿ ಅಂತ ಹೇಳಿ ಎಷ್ಟು ಜವಾಬ್ದಾರಿ ಇರ್ತಿತ್ತು ಗೊತ್ತಾ ಅದರೊಳಗೆ? ಅದನ್ನು ನಿಭಾಯಿಸ್ತಕ್ಕಂಥ ಸಾಮರ್ಥ್ಯ ಅವರಿಗೆ. ದೊಡ್ಡ ಸಾಮಾನ್ಯ ಇವತ್ತೆಲ್ಲ ಗಂಡ ಹೆಂಡತಿ ಮನೆ ಮನೆಯಲ್ಲಿ ಇತ್ತಿನ ಹಿಂದಿನ ಸಂಸಾರ ಆಗಿರ್ತಿರ್ಲಿಲ್ಲ, ಭಾರಿ ದೊಡ್ಡ ಸಂಸಾರಗಳು ಮನೆಗಳೊಳಗೆ. ಅಂತ ಸಂಸಾರದಲ್ಲಿ ಒಬ್ಬ ಸೊಸೆ ಬಂದು ಅಂತ ಕೇಳಿದರೆ ಅದು ಹಿರಿಯ ಸೊಸೆಯಾಗಿ ಬಂದವಳಿಗಂತೂ ಎಂಟೈರ್ ರೆಸ್ಪಾನ್ಸಿಬಿಲಿಟಿ. ಸ್ವಲ್ಪ ಹೆಚ್ಚು ಕಡೆ ಕಾಲುಗೊಂಡೇ ಶುರು ಮಾಡ್ತಾರೆ, ಇವಳು ಬಂದು ಮನೆ ಹಾಳಾಯ್ತು ಅಂತ ಶುರು ಮಾಡೋ ಪದ್ಧತಿ. ಅದನ್ನೆಲ್ಲ ತಡ್ಕೊಂಡು ಮುಂದೆ ಹೋಗ್ಬೇಕಲ್ಲ, ಎಷ್ಟು ಕಷ್ಟ. ಹಳ್ಳಿ ಊರುಗಳಲ್ಲಂತೂ ಕಿಲೋಮೀಟರ್ ಗಟ್ಟೆ ದೂರದಿಂದ ನೀರು ತರಬೇಕು ಅಡಿಗೆಗೆ, ಪಾಪ ಅದು ಮಡಿಲಿ ತರಬೇಕು. ಮತ್ತೆ ಬರ್ತಾ ಬರ್ತಾ ಏನಾದ್ರೂ ಸ್ವಲ್ಪ ಮೈಲಿಗೆ ಆಯ್ತು ಅನಿಷ್ಟ, ಅದಿಷ್ಟು ಚೆಲ್ಲಿ ಮತ್ತೆ ಹೋಗಿ ತರಬೇಕು. ರಾತ್ರಿ ಎಲ್ಲರೂ ಊಟ ಆದ್ಮೇಲೆ ಹೆಂಗಸು ಊಟ ಮಾಡಬೇಕು, ಇದು ಪದ್ಧತಿ ನೋಡಿ. ತಡೆಯೋ ಶಕ್ತಿ ಜಾಸ್ತಿ ಉಂಟು ಹೆಂಗಸರಿಗೆ, ಹೆಂಗಸರಿಗೆ ತಡೆಯೋ ಶಕ್ತಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರಿಗೂ ಮಕ್ಕಳಿ ಬಡಿಸಿ, ಗಂಡ ಎಲ್ಲರಿಗೂ ಬಡಿಸಿದ ಮೇಲೆ ತಾನು ಊಟ ಅಷ್ಟು ಸಹನ ಶಕ್ತಿ ಅವಳಿಗಿದೆ. ಇವತ್ತು ಹೇಳೋದು ಕಷ್ಟ, ಅಡಿಗೆ ಮಾಡ್ತಾ ಮಾಡ್ತಾನೆ ಮುಗಿಸ್ಬಿಟ್ಟಿರ್ತಾರೆ ಎಷ್ಟೋ ಜನ, ಅಲ್ಲೇ ಮುಗಿಸ್ಬಿಟ್ಟಿರ್ತಾರೆ. ಶಾಸ್ತ್ರೋಕ್ತವಾಗಿ ನೈವೇದ್ಯ ಮಾಡೋಕ್ಕಿಂತ ತಿನ್ನಾಗಿಲ್ಲ ಅವರು, ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ತಿನ್ನಾಗಿಲ್ಲ. ಆದ್ದರಿಂದ ಅದನ್ನು ಇವರೇ ವೈಶ್ವಾದಿಗಳಾಗಬೇಕು, ಇವ್ರಿಗೆ ಕೊಡಬೇಕು, ಆಮೇಲೆ ತಾನು ಊಟ ಮಾಡಬೇಕು. ಇನ್ನೇನು ಊಟಕ್ಕೆ ಕೊಡ್ತಾರೆ, ಯಾರೋ ಬಂದುಬಿಡ್ತಾರೆ, ಅವ್ರು ಹ್ಯಾಕ್ ಮತ್ತೆ ಕೊಡ್ತಾರೆ, ಏನು ಸಮಸ್ಯೆ ಇದೆ, ನೀವು ಹಾಕಿ ಆಮೇಲೆ ಕೊಡ್ತೇನೆ ನಾನು. ಇದು ಹೆಂಗಸರ ಸಹಜವಾದ ಗುಣ, ಅದು ಒಂದು ಕಲಿಸಿ ಬರೋದಲ್ಲ, ನ್ಯಾಚುರಲ್ ಅದು ಒಂದು. ಎಲ್ಲ ಸಮ ಎಲ್ಲ ಹೋಗಿರ್ತಾರೆ ಯಾತ್ರೆ ಗಿತ್ತರೆಗಳಿಗೆ, ಕ್ಲೀನ್ ಮಾಡ್ಬೇಕು, ಹೆಂಗೆ ತಕ್ಷಣ ಬಂದ್ಬಿಡ್ತಾರೆ ಆ ಕಡೆ, ಆ ಕಡೆ ಬಂದು ಕ್ಲೀನ್ ಮಾಡಿ ಮುಗಿಸ್ಬಿಟ್ಟಿರ್ತಾರೆ, ಅಷ್ಟು ಸಾಮರ್ಥ್ಯ ಇರುತ್ತೆ. ಹೆಂಗಸರ ಕೆಲಸಕ್ಕೂ ಗಂಡಸರಿಗೆ ತುಂಬಾ ವ್ಯತ್ಯಾಸ ಉಂಟು. ಅದರಲ್ಲಿ ಒಂದು ನಾವೇನು ಸ್ಕಿಲ್ ಅಂತ ಹೇಳ್ತೇವಲ್ಲ, ಆ ಸ್ಕಿಲ್ ಸಾಮಾನ್ಯ ಹೆಚ್ಚು ಆರ್ಟಿಸ್ಟಿಕ್ ಆಗಿ ಮಾಡಲಿಕ್ಕೆ ಹೆಂಗಸರಿ ಬರೋ ಹಾಗೆ ಗಂಡಸರಿಗೆ ಬರೋದಿಲ್ಲ ಅಂತ ಹೇಳಿರ್ತಾರೆ. ಅದೇ ಪರಮಾತ್ಮ ವಿಶಿಷ್ಟ ಸಾಮರ್ಥ್ಯ ಇಟ್ಟಿರೋದ್ರಿಂದ ಅದನ್ನು ಅರಳಿಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಹೇಳ್ತಾ ಹೋಗ್ತಾರೆ ಅರ್ಜುನ. ಅದು ಇದು ಯಾತಕ್ಕೆ, ಬೀಜಮ್ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ, ಎಲ್ಲಾ ಪ್ರಾಣಿಗಳಿಗೆ ಮೂಲ ಕಾರಣ ಇದೆಯಲ್ಲ ಅದು ನಾನೇ ಆಗಿದ್ದೇನೆ ಅಂತ ಹೇಳಿಬಿಡ್ತಾರೆ, ಬೇರೆ ಅಲ್ಲ ಅದು ಒಂದು. ಇಷ್ಟು ಹೇಳಿ ಜಗತ್ತಿನೊಳಗೆ ನನ್ನ ಹೊರತು, ನನ್ನ ಹೊರತು ಒಂದು ಕೆಲಸ ಆಗುತ್ತೆ ತಿಳ್ಕೊಳ್ಳೋಕೆ ಹೋಗ್ಬೇಡ, ಇದು ಬ್ರಾಡೆಸ್ಟ್ ಫಾರಂ ಇದು. ಒಂದು ಏನಾರು ಆಗುತ್ತೋ ಇಲ್ಲೋ ಅಲ್ಲಿ ದೇವರಿದ್ದಾರೆ ಅಂತ ತಿಳ್ಕೊಂಡ್ಬಿಡು ಸಾಕು. ಒಂದು ಕೆಲಸ ಆಯ್ತೋ ದೇವರು ಮಾಡಿಸ್ತ, ಉಳಿತೋ ದೇವರು ಮಾಡಿಸ್ತಾರೆ ತಿಳ್ಕೊಂಡ್ಬಿಡು. ಏಷತು ಉದ್ದೇಶತಃ ಪ್ರೋಕ್ತಃ ವಿಭೂತೀನಾಂ ಪರಂತಪ, ಇದೆಲ್ಲ ಅಲ್ಲಲ್ಲಿ ಸೆಲೆಕ್ಟ್ ಮಾಡಿ ಹೇಳಿದ್ದೇನೆ ಅಷ್ಟೇ ಅರ್ಜುನ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ, ಇದಕ್ಕೆ ಕೊನೆ ಮಾತ್ರ ಇಲ್ಲವೇ ಇಲ್ಲ, ಅಷ್ಟು ವ್ಯಾಪಕವಾದದ್ದು ಅಂತ ಪರಮಾತ್ಮ ತಿಳಿಸ್ತಾರೆ. ಈಗ ನಮಗೆ ಗೊಂದಲದ ಪ್ರಶ್ನೆಗಳು ಉಳ್ಕೊಂಡು ಇಲ್ಲಿ ಕೆಲವು ನೋಡಿದರೆ, ಆದಿತ್ಯಾನಾಂ ಅಹಂ ವಿಷ್ಣು, ರಾಮಃ ಶಸ್ತ್ರಭೃತಾಮಹಂ, ವೃಷ್ಣೀನಾಂ ವಾಸುದೇವೋಸ್ಮಿ, ಮುನೀನಾಂ ಅಪ್ತಹಂ ವ್ಯಾಸಃ, ಸಿದ್ಧಾನಾಂ ಕಪಿಲೋ ಮುನಿಹಿ, ಇವೆಲ್ಲ ಎಂಥ ರೂಪಗಳು ಇವೆಲ್ಲ ಕೂಡ, ಎಲ್ಲ ಸಾಕ್ಷಾತ್ ಪರಮಾತ್ಮನೇ. ಅಲ್ಲಿ ವಿಭೂತಿ ರೂಪ ಅಂದರೆ ಆ ತಾನೇ ಕೂತ್ಬಿಟ್ಟಿದ್ದಾನೆ, ಬೇರೆ ಅಲ್ಲ. ರಾಮನೊಳಗೆ ಯಾರೋ ಇಲ್ಲ, ರಾಮ ರಾಮನೇ, ರಾಮಕೃಷ್ಣನೇ, ಕೃಷ್ಣ ಕೃಷ್ಣನೇ, ವೇದವ್ಯಾಸರು ಕೃಷ್ಣನೇ, ಕಪಿಲನಾಮಕ ಭಗವಂತ ಕೃಷ್ಣನೇ, ಸಾಕ್ಷಾತ್ ನಾರಾಯಣನೇ. ಇದು ನಾರಾಯಣ ಸಾಕ್ಷಾತ್ ರೂಪ ವಿಭೂತಿ ರೂಪ ಒಂದೇನೆ. ಮಧ್ವಾಚಾರ್ಯ ಫಸ್ಟ್ ನೋಟ್, ದ್ವಿವಿಧಂ ವೈಭವಂ ರೂಪಂ ಪ್ರತ್ಯಕ್ಷಂಚ ತಿರೋಹಿತಂ, ಆಚಾರ್ಯರ ಭಾಷ್ಯ. ಪರಮಾತ್ಮನ ವಿಭೂತಿಗಳು ಎರಡು ವಿಧ, ಒಂದು ಹಿ ಹಿಮ್ಸೆಲ್ಫ್, ಅದೇ ವಿಭೂತಿ, ಅದಕ್ಕೆ ಪ್ರತ್ಯಕ್ಷ ವಿಭೂತಿ ಅಂತ ಕರೀತಾರೆ. ಇನ್ನೊಂದು ತಿರೋಹಿತ. ತಿರೋಹಿತ ಅಂದ್ರೆ ಇನ್ನೊಬ್ಬರೊಳಗಿದ್ದು ಮಾಡುತ್ತಾನೆ, ತಾನೇ ಮಾಡೋದು ಒಂದು, ಇನ್ನೊಬ್ಬರೊಳಗಿದ್ದು ಮಾಡೋದು ಒಂದು. ಈ ರಾಮರೂಪ, ಕೃಷ್ಣ ರೂಪ, ಕಪಿಲಾದಿ ರೂಪಗಳು ಸಾಕ್ಷಾತ್ ರೂಪಗಳು. ಗಮನಿಸಬೇಕು ಮತ್ತೆ, ಈ ನೋಟ್ ಎಲ್ಲೂ ಸಿಗೋದಿಲ್ಲ ಅಂತ ಅಪೂರ್ವವಾದ ಮೊದಲ ಉಲ್ಲೇಖ ಇದು ಒಂದು. ಇನ್ನು ಎರಡನೇದೇನು, ಇಂಡೈರೆಕ್ಟ್ ಮಾಡಿಸೋ. ತಿರೋಹಿತ ಅಂದ್ರೆ ಇಂಡೈರೆಕ್ಟ್ ಅಂತ ಅರ್ಥ. ಅದರಲ್ಲಿ ಮೂರು ವೆರೈಟಿ ಇದೆ ಅಂತ ಹೇಳ್ತಾರೆ, ಅದರಲ್ಲಿ ಮೂರು ರೂಪಗಳುಂಟು. ಮೊದಲನೇ ಉದಾಹರಣೆ ಯಾವ್ದು ನೋಡಿದ್ದೇವೆ ಈಗ, ಇಂದ್ರಿಯಾಣಾಂ ಮನಶ್ಚಾಸ್ಮಿ, ಇಂದ್ರಿಯಗಳಲ್ಲಿ ಮನಸ್ಸು ನಾನು, ರುದ್ರಾಣಾಂ ಶಂಕರ, ರುದ್ರದೇವರಲ್ಲಿ ಶಂಕರ, ವೈನತೇಯಶ್ಚ ಪಕ್ಷಿಣಾಂ, ಪಕ್ಷಿಗಳಲ್ಲಿ ಗರುಡ, ಮೃಗಗಳಲ್ಲಿ ಮೃಗೇಂದ್ರ, ಇದೆಲ್ಲ ಗುಂಪಿದೆಯಲ್ಲ, ಇವೆಲ್ಲ ಏನು ಗೊತ್ತಾ? ಪರಮಾತ್ಮ ಹೇಳ್ತಾನೆ, ಆಯಾ ವಸ್ತುಗಳಲ್ಲಿ, ಆ ವಸ್ತುಗಳು ಬೇರೆ, ಅವೇ ಪರಮಾತ್ಮನಲ್ಲ. ರಾಮ ಕೃಷ್ಣ ವೇದವ್ಯಾಸ ತಾನೇ, ಆದರೆ ಈ ವಸ್ತುಗಳು ಪರಮಾತ್ಮನೇ ಅಲ್ಲ, ಮನಸ್ಸು ಪರಮಾತ್ಮ ಅಲ್ಲ, ಆದರೆ ಅದರೊಳಗೆ ಪರಮಾತ್ಮ ರೂಪ ಇಟ್ಟಿದ್ದಾನೆ. ಅದರಿಂದ ಏನಾಯ್ತು ಗೊತ್ತಾ ಅಂತ ಹೇಳ್ತಾರೆ. ಏನಾಯ್ತು ಅಂದ್ರೆ, ಆ ಗುಂಪಿನೊಳಗೆ ಅದು ಫಸ್ಟ್ ಕ್ಲಾಸ್ A1 ಆಗಿಬಿಡುತ್ತೆ. ಅಷ್ಟು ಇಂದ್ರಿಯಗಳಿವೆ, ಅಷ್ಟಕ್ಕೆ ಬರದೇ ಇದ್ದ ಪ್ರಾಧಾನ್ಯ ಮನಸ್ಸಿಗೆ ಬಂತು ದೇವ್ರ ವಿಭೂತಿ ರೂಪ ಇಟ್ಟಿದ್ದರಿಂದ. ಅಷ್ಟು ರುದ್ರರಿದ್ದಾರೆ, ಅವ್ರಿಗೆ ಬರದೇ ಇದ್ದ ಪ್ರಾಧಾನ್ಯ ಶಂಕರ ರುದ್ರನಿಗೆ ಬಂತು. ಅಷ್ಟು ಪಕ್ಷಿಗಳಿವೆ, ಅದಕ್ಕೆ ಬರದೇ ಇದ್ದ ಪ್ರಾಧಾನ್ಯ ಗರುಡ ಪಕ್ಷಿಗೆ ಬಂತು, ಒಳಗೆ ನಾರಾಯಣ ರೂಪ ಇಟ್ಟಿದ್ದರಿಂದ. ಅಂದರೆ ಇದಕ್ಕೇನಂತ ಕರೀತಾರೆ, ಸಜಾತೀಯ ಶ್ರೇಷ್ಠಪ್ರದವಾದ ವಿಭೂತಿ ರೂಪ ಹೆಸರದಕ್ಕೆ, ಸಜಾತೀಯ ಶ್ರೇಷ್ಠಪ್ರದವಾದ ವಿಭೂತಿ ರೂಪ ಅಂದರೆ ಸೇಮ್ ಸಿಮಿಲರ್ ಆಬ್ಜೆಕ್ಟ್ಸ್ ಒಳಗೆ ನಂಬರ್ ಒನ್ ಅನ್ಸ್ಕೊಳ್ತಕ್ಕಂಥ ಹಿರಿಮೆ ಯಾತಕ್ಕೆ ಬಂತು ಅಂದರೆ, ದೇವ್ರು ಇಟ್ಟಿದ್ದಕ್ಕೆ ಬಂತು ಅಂತ ಕರೀತಾರೆ. ಆ ರೂಪದ ಅದರ ಮಾತ್ರ ಇಟ್ಟಿದ್ದೆ. ಸೋತಸಾ ಬಸ್ಮಿ ಜಾಹ್ನವಿ, ನದಿಗಳು ಎಷ್ಟು ನದಿಗಳಿವೆ, ಗಂಗಾ ನದಿಯಲ್ಲಿ ವಿಭೂತಿ ರೂಪ ಉಂಟು, ಗಂಗಾ ನದಿಯಲ್ಲಿ ವಿಭೂತಿ ರೂಪ ಉಂಟು. ಯಾತಕ್ಕೆ? ವಿಷ್ಣು ಪಾದೋದಕ ಅದು, ಅದು ಆದ್ದರಿಂದ ಅದು ಸೆಕೆಂಡ್ ಟೈಪ್. ಅದು ಅಂದರೆ ಅದರಲ್ಲಿ ಸಜಾತೀಯವಾದ ವಸ್ತುಗಳು, ತಮ್ಮದೇ ಒಂದೇ ರೀತಿಯಾದ ವಸ್ತುಗಳೊಳಗೆ ಅದು ಮಾತ್ರ ಶ್ರೇಷ್ಠ ಅನ್ನಿಸಲಿಕ್ಕೆ ಪರಮಾತ್ಮ ಅದರಲ್ಲಿ ವಿಭೂತಿ ರೂಪ ಇಟ್ಟನಲ್ಲ, ಅದಕ್ಕೆ ಕಾರಣ ಆಯಿತು. ಆಮೇಲೆ ಇನ್ನೊಂದಿದೆ, ಈ ಪಾಂಡವಾನಾಂ ಧನಂಜಯ ಬಂತು, ಆಯುಧಾನಾಂ ಅಹಂ ವಜ್ರಂ ಬಂತು, ಮಾಸಾನಾಂ ಮಾರ್ಗಶೀರ್ಷೋಹಂ ಬಂತು, ವೇದಾನಾಂ ಸಾಮವೇದೋಸ್ಮಿ, ಆಮೇಲೆ ಯಜ್ಞಾನಾಂ ಜಪಯಜ್ಞೋಸ್ಮಿ, ಇವೆಲ್ಲ ಬೇರೆ ಬೇರೆ ಟೈಪು. ಯಜ್ಞಗಳಲ್ಲಿ ಕೃಷ್ಣ ತಾನೇ ಹೇಳ್ತಾನೆ ಜಪಯಜ್ಞ ಅಲ್ಲ ಜ್ಞಾನಯಜ್ಞ ಶ್ರೇಷ್ಠವಾದದ್ದು ಅಂತ ಹೇಳ್ತಾನೆ. ಅರ್ಜುನ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿ ಸಮಾಪ್ಯತೆ ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ತಾನೇ ಹೇಳಿದ್ದಾನೆ ಜ್ಞಾನಯಜ್ಞ ಶ್ರೇಷ್ಠ ಅಂತ. ಇಲ್ಲೇ ಹೇಳ್ತಾನೆ ಜಪಯಜ್ಞ ಶ್ರೇಷ್ಠ ಅಂತ ಹೇಳ್ತಾನೆ. ಸುದರ್ಶನ ಚಕ್ರ ಶ್ರೇಷ್ಠ ಅಂತ ತನ್ನ ಕೈಯಲ್ಲಿದೆ ಚಕ್ರ, ತನ್ನಾಯುಧ ಬಿಟ್ಟು ಯಾಕೆ ಇಂದ್ರನಾಯುಧ ಶ್ರೇಷ್ಠ ಅಂತ ಹೇಳಬೇಕು? ಅದೇ ರೀತಿಯಲ್ಲಿ ಬ್ರಹ್ಮದೇವರು ಶ್ರೇಷ್ಠ ಇದ್ದಾರೆ, ವಾಸವ ಅಂತ ಹೇಳಿಬಿಡೋದ, ಇಂದ್ರದೇವರು ಶ್ರೇಷ್ಠ ಅಂತ ಹೇಳೋದ? ಅದು ಹೇಗಾಗ್ತದೆ? ಸಾಧ್ಯ ಇಲ್ಲ. ಯಾತಕ್ಕೆ ಇದು ಬಂತು ಅಂತ ಪ್ರಶ್ನೆ ಇತ್ತು. ಮತ್ತೆ ಭೀಮಸೇನ ಇದ್ದಾನೆ, ಪಾಂಡವಾನಂ ಧನಂಜಯ, ಯಾತಕ್ಕೆ? ಈ ಪ್ರಶ್ನೆಗೆ ಉತ್ತರ ಬೇಕೀಗ ನೋಡಿ. ಅದೊಂದಕ್ಕೆ ಬರಲಿಲ್ಲ. ಈಗ ನೋಡಿದ್ರಾ, ನೀವು ಭೀಮನ ಹೆಸರು ಬರಲಿಲ್ಲ, ಅರ್ಜುನ ಹೆಸರು ಬಂದ್ಬಿಡ್ತಲ್ಲ ಅಂತ ಕೇಳಾಗಿಲ್ಲ, ನೀವು ಋಗ್ವೇದ ಹೆಸರು ಬರಲಿಲ್ಲ, ಸಾಮವೇದ ಹೆಸರು ಬಂತು ನೋಡಿ ಅಲ್ಲಿ. ಈಗ ಯಾಕೆ ಬಂತು ಹಾಗಿದ್ರೆ? ಸುದರ್ಶನ ಚಕ್ರ ಹೆಸರು ಬರದೆ ಯಾಕೆ ಇದ್ರ ಹೆಸರು ಬಂತು? ಆಚಾರ್ಯ ಹೇಳ್ತಾರೆ, ಮೊದಲೇ ಗಮನಿಸಿ ಎಷ್ಟು ಅಪೂರ್ವವಾದ ಅರ್ಥ ಕೊಡ್ತಾರೆ ಅಂದ್ರೆ, ಹೌದು, ಬೆಸ್ಟ್ ಅಂದ್ರೆ ಯಾರು? ಅಲ್ಲಿ ರುದ್ರಲ್ಲಿ ಶಂಕರವೆಲ್ಲ ಬೆಸ್ಟೇ, ಇಂದ್ರ ಮನಸ್ಸು ಬೆಸ್ಟೇನೆ. ಆದರೆ ಈ ಕೇಸ್ಗಳೆಲ್ಲ ಬೆಸ್ಟ್ ಕೇಸ್ಗಳೆಲ್ಲ, ಇವೆಲ್ಲ ಕೂಡ ಬೆಸ್ಟ್ ಕೇಸ್ಗಳೆಲ್ಲ, ನೆಕ್ಸ್ಟ್ ಬೆಸ್ಟ್ ಕೇಸ್ಗಳು ಅಂತ ಹೇಳ್ತಾರೆ. ನೆಕ್ಸ್ಟ್ ಬೆಸ್ಟ್ ಕೇಸ್ಗಳು, ಅಂಗಡಿಗೆ ಹೋಗ್ತಾನೆ ಯಾವಾಗ ಕೇಳ್ತಾರೆ? ಇಲ್ಲ ಅಂತ ಹೇಳಿಬಿಡ್ತಾರೆ. ಸರ್, ನೆಕ್ಸ್ಟ್ ಬೆಸ್ಟ್ ನಿಯರ್ ಕೊಡಿ ಅಂತ ಕೇಳ್ತಾರೆ. ಸೆಕೆಂಡ್ ಬೆಸ್ಟ್ ಎಂಬ ಕಾನ್ಸೆಪ್ಟ್ ನಮ್ಮಲ್ಲಿ ಇದ್ದೇ ಇದೆ ಇವತ್ತಿನ ದಿವಸ. ಫಸ್ಟ್ ಸಿಗದ್ರೆ ನೆಕ್ಸ್ಟ್ ಕೇಳಬೇಕು. ಅದರಲ್ಲಿ ಯಾವ್ದೀಗ? ದೇವತೆಗಳಲ್ಲಿ ಬ್ರಹ್ಮದೇವರು ಶ್ರೇಷ್ಠ, ಅವ್ರ ಹತ್ರ ಹೋಗ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಯಾರ ಹತ್ರ? ವಾಸವಹ ಅಂತ ಹೇಳಿದ್ರು. ನೆಕ್ಸ್ಟ್ ಬೆಸ್ಟ್ ಅವರೇನೆ. ಅದೇ ರೀತಿಯಲ್ಲಿ ಪಾಂಡವಾನಾಂ ಭೀಮಸೇನಃ, ಆದರೆ ಭೀಮಸೇನನ ಬಗ್ಗೆ ಹೇಳಬೇಕಾದ ಕಾರಣ ಇಲ್ಲ. ಟ್ರೋಟ್ ಎಸ್ಟಾಬ್ಲಿಷ್ ಹೇಳೋದು ಒಂದು. ಭೀಮನು ಇಟ್ಮೇಲೆ ಯಾರು? ಸಾಮಾನ್ಯ ಯಾರ ಕಡೆ ಮನಸ್ಸು ಹೋಗ್ತಿತ್ತು? ಧರ್ಮರಾಜ ಅಂತ ಆಗಿಬಿಡೋದು, ಅಣ್ಣನ ಅಂತ ಹೇಳಿ. ಅಲ್ಲ ಅಲ್ಲ, ಅರ್ಜುನ ಬರ್ತಾನೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಬೆಸ್ಟ್ ಕೇಸ್ ಇದು ಒಂದು. ಇದು ಎಲ್ಲ ಕಡೆ ಕಾನ್ಸೆಪ್ಟ್ ಇದೆ ಒಂದು. ಯಾವುದಕ್ಕೂ ಹೋಗ್ಬೇಕು, ಅದಾಗಲೇ ಬಿಡಿ, ನೆಕ್ಸ್ಟ್ ಹೇಳಿ ಅಂತ ಕೇಳಿ. ತಕ್ಷಣನೇ ಆ ವರ ಆಗಲಿಲ್ಲ, ನೆಕ್ಸ್ಟ್ ಹೇಳಿ ಅಂತ ಕೇಳ್ತಾನೆ. ಆ ಕನ್ಯೆ ಆಗಲಿಲ್ಲ, ನೆಕ್ಸ್ಟ್ ಹೇಳಿ ಅಂತ ಕೇಳ್ತಾರೆ. ನೇರ ಬರಬೇಕು ಅದು ಒಂದು. ಅದು ಯಾವುದು ಬೆಸ್ಟ್ ಸಾಧ್ಯವಾಗೋದಿಲ್ಲ. ನೆಕ್ಸ್ಟ್ ಬೆಸ್ಟ್ ಕಾನ್ಸೆಪ್ಟ್ ಇದೆಯಲ್ಲ, ಸಜಾತೀಯ ಏಕದೇಶ ಶ್ರೇಷ್ಠಪ್ರದವಾದ ವಿಭೂತಿ ರೂಪ, ಅದು ಹೆಸರದು. ಅದು ಸಜಾತೀಯ ಶ್ರೇಷ್ಠಪ್ರದವಾದ ವಿಭೂತಿ ರೂಪ. ಸಜಾತೀಯ ಏಕದೇಶ ಶ್ರೇಷ್ಠಪ್ರದವಾದ ವಿಭೂತಿ ರೂಪ ಅಂದ್ರೆ ಫುಲ್ ಅಲ್ಲೇ ಅಲ್ಲ, ನೆಕ್ಸ್ಟ್ ಚಾನ್ಸ್ ಅಲ್ಲಿ ಮಾತ್ರ ಕೊಡ್ತಕ್ಕಂಥದ್ದು. ಆದ್ರಿಂದನೇ ನಮಗೆ ಈ ಪಾಂಡವಾನಾಂ ಧನಂಜಯಾತಕ್ಕೆ ಋಗ್ವೇದ ಬಿಟ್ಟ ಮೇಲೆ ಸಾಮವೇದ, ಋಗ್ವೇದ ನಂಬರ್ ಒನ್ನೇ, ಅದ್ರ ಬಗ್ಗೆ ಕಾಂಟ್ರವರ್ಸಿನೇ ಇಲ್ಲ. ನೆಕ್ಸ್ಟ್ ಯಾವ್ದು ಬರ್ತಿತ್ತು? ಯಜುರ್ವೇದ ಬಂದು ಬಿಡೋದು, ಅದಲ್ಲ ಸಾಮವೇದ ಅಂತ ಹೇಳೋದಕ್ಕೆ. ನೋಡಿ, ಅರ್ಜುನ ಧರ್ಮರಾಜ ಬರೋಲ್ಲ, ಅರ್ಜುನ ಬಂದ. ಸುದರ್ಶನ ಚಕ್ರ ತುಂಬಾ ಶ್ರೇಷ್ಠವಾದದ್ದು. ನೆಕ್ಸ್ಟ್ ಯಾವುದು ಅಂದ್ರೆ ವಜ್ರಾಯುಧ, ಅದು ವಿಷ್ಣುವೇ ಹಿಡಿದ ಆಯುಧ, ಇದು ವಿಷ್ಣು ಮಂತ್ರದಿಂದ ಮಂತ್ರಿತವಾದ ಆಯುಧ, ಆ ದೃಷ್ಟಿಯಲ್ಲಿ ಮಹತ್ವ ಬಂತು. ಆ ರೀತಿ ತಗೊಳ್ತಾ ಹೊರಟುಬಿಟ್ರೆ ಎಷ್ಟೋ ಗೊಂದಲ ಪರಿಹಾರ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ನೋಡಿ, ಎಲ್ಲೆಲ್ಲೂ ಮಿಸ್ ಆಗೋದೇ ಇಲ್ಲ. ಯಜ್ಞಗಳಲ್ಲಿ ಜ್ಞಾನಯಜ್ಞನೇ ಶ್ರೇಷ್ಠ. ನೆಕ್ಸ್ಟ್ ಯಾವುದು ಅಂದ್ರೆ ಜಪ ಮಾಡಿ ಅಂತ ಹೇಳ್ತಾರೆ. ಜಪ ಮಾಡಿ ಅದು ಭಾರಿ ಶ್ರೇಷ್ಠ. ಜ್ಞಾನಯಜ್ಞ ಮಾಡಕ್ಕೆ ನಂಬರ್ ಒನ್ ಅದೇನೆ, ಅದಾಗದೆ ಹೋದಾಗ ಜಪ ಮಾಡ್ತಾ ಕೂಡಿ, ಅದು ಶ್ರೇಷ್ಠ. ಆದ್ದರಿಂದ ಆ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಇನ್ನು ಕೊನೆಯ ದುಡಿತು ಚಂದ್ ಮುಖ್ಯವಾದ ಇದೆಯಲ್ಲ, ಚಂದ್ ನಕ್ಷತ್ರಗಳಲ್ಲಿ ಚಂದ್ರ ನಾನು, ಜಲಚರಗಳಲ್ಲಿ ವರುಣ ನಾನು, ಇದ್ಯಾವ ನಾಣ್ಯ ಬಾರ, ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ ಕೇಳಿದ್ರೆ ಹೇಳ್ತಾರೆ, ಇದು ಹೊಸ ರೀತಿ ವಿಭೂತಿ ರೂಪ ಅಂತ ಹೇಳ್ತಾರೆ. ಹೊಸ ರೀತಿ ವಿಭೂತಿ ರೂಪ, ಚಂದ್ರ ನಕ್ಷತ್ರ ಅಲ್ಲ, ಚಂದ್ರ ನಕ್ಷತ್ರ ಅಲ್ಲ, ಆ ನಕ್ಷತ್ರಗಳಲ್ಲಿ ಶ್ರೇಷ್ಠ ಅಂತ ಕರೆದ. ವರುಣ ಜಲಚರ ಅಲ್ಲ, ವರುಣ ಜಲಚರ ಶ್ರೇಷ್ಠ ಅಂತ ಕರೆದ. ಯಾತಕ್ಕೆ ಅಂದ್ರೆ ಈ ಕ್ಲಾಸೆ ಯಕ್ಷ ಕುಬೇರ, ಯಕ್ಷನಲ್ಲ ರಾಕ್ಷಸನೂ ಅಲ್ಲ, ಆದರೆ ಅವರಲ್ಲಿ ಶ್ರೇಷ್ಠ. ಯಾತಕ್ಕೆ? ಇಂಥ ನಾಲ್ಕೈದು ಕೇಸ್ ಬರುತ್ತೆ. ಇವೆಲ್ಲ ಎಂಥ ವಿಭೂತಿ ರೂಪಗಳು ಅಂದ್ರೆ ವಿಜಾತೀಯ ಶ್ರೇಷ್ಠಪ್ರದವಾದ ವಿಭೂತಿ ರೂಪಗಳು, ವಿಜಾತೀಯ ಶ್ರೇಷ್ಠಪ್ರದವಾದ ವಿಭೂತಿ ರೂಪಗಳು. ಆ ಕ್ಲಾಸಲ್ಲಿ ಸೇರೇ ಇಲ್ಲ, ಇವು ಬೇರೆ ಕಡೆ ಸೇರಿದೆ, ಬೇರೆ ಕಡೆಗೆ ಸೇರಿ ಅವುಗಳಲ್ಲಿ ಎದ್ದು ಕಾಣ್ತಾ ಇದೆ. ಉದಾಹರಣೆಗೆ ಆಕಾಶ ನೋಡ್ತೀರಿ, ಹುಣ್ಣಿಮೆ ದಿವಸ ಆಕಾಶ ನೋಡ್ತೀರಿ, ಅಷ್ಟು ನಕ್ಷತ್ರ ಇದೆ, ಎಲ್ಲ ಬಿಟ್ಟು ಚಂದ್ರ ಕಡೆ ಗಮನ ಹೋಗುತ್ತೆ. ಅಷ್ಟು ನಕ್ಷತ್ರನ ಬಿಟ್ಟುಬಿಟ್ಟು ಚಂದ್ರ ನೋಡ್ತಾನೆ. ಯಾತಕ್ಕೆ? ಚಂದ್ರ ನಕ್ಷತ್ರನೇ ಅಲ್ಲ. ಯಾತಕ್ಕೆ ಅಂತ ಕೇಳಿದರೆ, ನಕ್ಷತ್ರವಲ್ಲದ ಚಂದ್ರ ನಕ್ಷತ್ರಗಳ ಮಧ್ಯೆ ಹೊಡಿತಾ ಕಾಣಿಸ್ತಾ ಇದ್ದಾರೆ. ನಕ್ಷತ್ರಗಳನ್ನು ಆಕಾಶವನ್ನು ಏಕಃ ಚಂದ್ರ ತಮೋಹಂತಿ ನಚ ತಾರಾಗಣ ಅಪಿ ಅಂತ ಹೇಳಿದ್ದಾರೆ. ಒಂದು ಚಂದ್ರನಿಂದ ಆಗೋ ಉಪಯೋಗ ಅಷ್ಟು ನಕ್ಷತ್ರಗಳಿಂದ ಆಗೋದಿಲ್ಲ. ಆದ್ದರಿಂದ ನಾವು ವಿಜಾತೀಯವನ್ನು ನೋಡ್ತೇವೆ. ಎಷ್ಟೋ ಸರ್ ಹೇಳ್ತಾರೆ, ತಮ್ಮ ಡಿಪಾರ್ಟ್ಮೆಂಟ್ನವನೇ ಹೆಡ್ ಆಗ್ತಾನೆ ಕೆಲವು ಸಲ, ಕೆಲಸ ಬೇರೆ ಡಿಪಾರ್ಟ್ ಹೆಡ್ ಆಗಿ ಬರ್ತಾನೆ. ಆ ಕಾನ್ಸೆಪ್ಟ್ ಇದು ಒಂದು. ನಕ್ಷತ್ರಗಳಲ್ಲಿ ಯಾವುದಕ್ಕೂ ಬರದೇ ಇದ್ದ ಹಿರಿಮೆ ನಕ್ಷತ್ರವಲ್ಲದ ಚಂದ್ರನಿಗೆ ಬಂತು. ಜಲಚರಗಳಲ್ಲಿ ಸೇರದ ವರುಣ ಜಲಚರಗಳನ್ನು ನೋಡಿದಾಗ ಮೊದಲ ಜಲಚರ ಕಾಣದೇ ಇಲ್ಲ, ವರುಣನೇ ಫಸ್ಟ್ ಕಾಣೋದು, ನೀರು ಫಸ್ಟ್ ಕಾಣೋದು. ಅದು ಕಂಡ ಮೇಲೆ ಜಲಚರದ ಮುಂದಿನ ಕಾನ್ಸೆಪ್ಟ್, ಇಲ್ಲಿ ಹೋದ್ರೆ ಇಲ್ಲೇ ಇಲ್ಲ. ಮತ್ತೆ ಜಶಾಣ ಮಕರಶ್ಚಾಸ್ಮಿ, ಮೀನುಗಳಲ್ಲಿ ಮಕರ ನಾನು, ಮೀನುಗಳಲ್ಲಿ ಮೊಸಳೆ ನಾನು. ಇದೇನಿದು? ಮೀನು ಮೊಸಳೆನಾ? ಮೊಸಳೆ ಮೀನಾ? ಅಲ್ಲೇ ಅಲ್ಲ, ಅಷ್ಟು ಮೀನುಗಳಿವೆ. ಆದರೆ ಎದ್ದು ಕಾಣತಕ್ಕಂಥ ಜಲಚರಗಳಲ್ಲಿ ಭಾರಿ ದೊಡ್ಡದು ಯಾವುದು ಅಂತ ಕೇಳಿದರೆ ಮಕರ ಅಂತ. ಮಕರ ಅಂದರೆ ಮೊಸಳೆ, ಅದಕ್ಕೆ ಮಹಾ ವಿಶೇಷವಾದ ಸಾಮರ್ಥ್ಯ ಉಂಟು. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ವಿಜಾತೀಯ ಶ್ರೇಷ್ಠಪ್ರದವಾದ ವಿಭೂತಿ ರೂಪ ನಾಲ್ಕಾಯ್ತು ಜ್ಞಾಪಕ ಇಟ್ಕೊಂಡಿರಬೇಕು. ಮೊದಲನೇದು ಸಾಕ್ಷಾತ್ ರೂಪಗಳು, ರಾಮರೂಪ, ಕೃಷ್ಣರೂಪ, ವ್ಯಾಸಾದಿ ರೂಪಗಳೆಲ್ಲ ಸಾಕ್ಷಾತ್ ರೂಪಗಳು. ಅನಂತರ ಬಂದಂತಹ ಶಂಕರ, ಮನಸ್ಸು, ಮೊದಲಾದ ವಾಸ ಮೊದಲಾದ ರೂಪಗಳೆಲ್ಲ ಸಜಾತೀಯ ಶ್ರೇಷ್ಠಪದ ರೂಪಗಳು. ಆಮೇಲೆ ಬಂದಂತಹ ಧನಂಜಯ, ವಾಸವ, ಸಾಮವೇದ ಮೊದಲಾದವುಗಳೆಲ್ಲ ಸಜಾತೀಯ ಏಕದೇಶ ಶ್ರೇಷ್ಠಪ್ರದವಾದ ರೂಪಗಳು. ಈ ಚಂದ್ರ, ವರುಣ ಮೊದಲಾದವುಗಳೆಲ್ಲ ವಿಜಾತೀಯ ಶ್ರೇಷ್ಠಪದವಾದ ರೂಪಗಳು. ನಾಲ್ಕು ಪದವಾದ ಭಗವಂತ ವಿಭೂತಿ ರೂಪಗಳನ್ನು ಹೇಳಿದ್ದಾನೆ. ನಮ್ಮಲ್ಲಿ ಎಷ್ಟು ಸ್ಪಷ್ಟವಾಗಿ ಕಾಣ್ತಾನೆ ಇರ್ತೇವಾದ್ರಿಂದಾಗಿನೇ ಇದರಲ್ಲಿ ಏನು ಆಶ್ಚರ್ಯ ಇಲ್ಲ, ಪ್ರಾಕ್ಟಿಕಲಿ ಭಗವಂತ ತೋರಿಸಿತ್ತು. ಈ ವಿವೇಚನೆಯನ್ನು ಮೊದಲೇ ಹೇಳಿದೆ, ಎಲ್ಲೂ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲದೆ ವಿವೇಚನೆಯನ್ನ ಆಚಾರ್ಯರು ಕೊಟ್ಟರು. ಮತ್ತೆಷ್ಟು ಇಂಪಾರ್ಟೆಂಟ್, ಸುಮ್ಮನೆ ಕೊಡಲಿಲ್ಲ, ವಿತ್ ಆಲ್ ಪ್ರೂಫ್ ಕೊಡ್ತಾರೆ ಆಚಾರ್ಯ. ಗೀತಾಕಲ್ಪ ಅಂತ ಇರೋ ಒಂದು ಗ್ರಂಥ ಇದೆ, ಗೀತೆಗೆ ವೇದವ್ಯಾಸರೇ ಬರೆದ ಮತ್ತೊಂದು ಗ್ರಂಥ ಗೀತಾಕಲ್ಪ ಅಂತ, ಅದಕ್ಕೆ ಹೆಸರು, ಅದನ್ನು ಕೋಟ್ ಮಾಡ್ತಾರೆ. ಪಾಂಡವಲ್ಲಿ ಅರ್ಜುನ ಶ್ರೇಷ್ಠ ಅಂದ್ರೆ ಋತೇ ಭೀಮಂ ಧನಂಜಯ, ಭೀಮನನ್ನು ಬಿಟ್ಟ ಮೇಲೆ ಧನಂಜಯ. ಆಯುಧಗಳಲ್ಲಿ ವಜ್ರಾಯುಧ ಶ್ರೇಷ್ಠ ಅಂದ್ರೆ ಸುದರ್ಶನವಾದ ಮೇಲೆ ವಜ್ರಾಯುಧ. ಇಂಥ ಕೊಟೇಶನ್ ಕೊಟ್ಟ ಗೊಂದಲನೇ ಬರೋದಿಲ್ಲ. ಅವರ ಸ್ಟೈಲ್ ಎರಡು, ಹೊಸ ವಿಷಯ ಹೇಳೋದು ಒಂದು, ಸಬ್ಸ್ಟ್ಯಾಂಟಿಯೇಟ್ ಮಾಡೋದು ಇನ್ನೊಂದು. ಆದ್ದರಿಂದ ಗೊಂದಲ ಏನೂ ಬರೋದಿಲ್ಲ. ಇಷ್ಟು ತಿಳ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ಗೊಂದಲ ಇದ್ರೆ ಮುಂದೆ ಸಚಿರುವಾದ ಯಾವಾಗಲೂ ಕೂಡ ಹಿಂದಿನ ಅಧ್ಯಾಯದ ರಿವ್ಯೂ ಮಾಡೋದ್ರಿಂದ ಇನ್ನೂ ವಿಷಯ ಗೊತ್ತಾಗ್ತದೆ. ಇಷ್ಟು ಹೇಳಿ ಪರಮಾತ್ಮ ಕೊನೆಗೆ ಹೇಳ್ತಾರೆ, ಅರ್ಜುನ ಸಿಂಪಲ್ ವಿಭೂತಿ ಹೇಳ್ತೇನೆ ಕೇಳು, ಹೆಚ್ಚ ಅರ್ಥ ಗೊಂದಲ ಬರೋದಿಲ್ಲ ತಾನೆ, ಬೇಡ ಆಗಬಹುದಾ ಯೋಚನೆ ಬೇಡ. ಎಲ್ಲರಿಗೂ ಒಂದೇ ರೀತಿ ತಿಳಿಯೋದು ಕಷ್ಟತೆ ಇರ್ತದೆ. ಆದ್ದರಿಂದ ಯದ್ಯದ್ವಿಭೂತಿ ಮತ್ ಸರ್ವಂ ಶ್ರೀವದ್ ಊರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಎಷ್ಟು ಸುಲಭ ಇದು ಒಂದು. ಯದ್ಯದ್ವಿಭೂತಿ ಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವ, ಎಲ್ಲೆಲ್ಲಿ ನಿನಗೆ ಹಿರಿಮೆ ಅಂತ ಕಾಣಿಸ್ತದೋ, ಶ್ರೇಷ್ಠತೆ ಕಾಣಿಸ್ತದೋ, ಪೂಜ್ಯತೆ ಕಾಣಿಸುತ್ತೋ, ಅಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ತಿಳ್ಕೊಂಡ್ಬಿಡು ಅಂತ ಹೇಳಿಬಿಟ್ಟೆ. ಸಿಂಪ್ಲೆಸ್ಟ್ ಪಾಸಿಬಲ್ ಇದು. ಎಲ್ಲೆಲ್ಲಿ ವೈಭವ, ಹಿರಿಮೆ, ಅಸಾಧಾರಣವಾದ ವ್ಯಕ್ತಿತ್ವ, ಪಾವಿತ್ರ್ಯ ಮೊದಲಾದವು ಕಾಣ್ತು ಅಂತ ಕೇಳಿದರೆ ನನ್ನ ಸನ್ನಿಧಾನ ಇದ್ರೆ ಮಾತ್ರ ಸಾಧ್ಯ ಇಲ್ಲದೆ ಹೋದ್ರೆ ಬರೋದಿಲ್ಲ. ನಮ್ಗೆ ಈಗ ಒಂದು ಗೊತ್ತಾಯ್ತು, ಎಲ್ಲೆಲ್ಲಿ ವೈಭವ ಇರ್ತದೋ ಅಲ್ಲಿ ದೇವರ ಸನ್ನಿಧಾನ ಬರ್ತದೆ. ಮನೆಗೆ ಅಲಂಕಾರ ಮಾಡ್ತಾರೆ ಅದಕ್ಕೆ, ಅಲ್ಲಿ ದೇವರ ಸನ್ನಿಧಾನ ಬರ್ತದೆ ಅಂತ ಅರ್ಥ. ಅಲಂಕಾರ ತಳಿರುತ್ತೆ ಎಲ್ಲ ಮಾಡೋ, ನಮ್ಗೆ ಜನ ಬರ್ತಾರೆ ಅಂತ ಮಾಡಿದಾರಲ್ಲ, ಜನಾರ್ದನ ಬರ್ತಾನೆ ಅಂತ ಮಾಡ್ಬೇಕು. ಅದಕ್ಕೆಲ್ಲ ಕೂಡ ಎಷ್ಟೋ ಜನ ಇರ್ತಾರೆ ಮನೆಗಳೊಳಗೆ, ಹಬ್ಬಕ್ಕೆ ಅವರೇ ಅವ್ರಿಗೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಯಾರು ಇರೋದೇ ಇಲ್ಲ. ಅಷ್ಟಾಗಿ ವೈಭವ ಮಾಡುವಾಗ ಜನ ನೋಡ್ಲಿಕ್ಕಲ್ಲ, ದೇವದ ಸನ್ನಿಧಾನ ಬರಲಿ ಅಂತ ಮಾಡಬೇಕು. ಅಲ್ಲಿ ಡಿಫ್ರೆಂಟ್ ಶೇಪ್ಸ್ ಕೊಡ್ತಾ ಹೋದಾಗೆಲ್ಲ ದೇವರು ಸಹ ಅಭಿವ್ಯಕ್ತವಾಗ್ತದೆ. ರಂಗೋಲಿಗಳಲ್ಲಿ, ಅಲಂಕಾರದೊಳಗೆ, ತೋರಣ ಕಟ್ಟೋದ್ರೊಳಗೆ, ಹಾರ ಹಾಕೋದ್ರೊಳಗೆ ಒಂದು ನಮಗೆ ಅನಿಸ್ತದೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಆ ಕ್ಷಣ ನೋಡ್ತಾನೆ, ಹೂ ಸುಮ್ಮನೆ ಇಟ್ಟಿರ್ತಾರೆ ಹಾಗೆ ಇರ್ತದೆ, ದೇವರಿಗೆ ಹಾಕ್ತಾ ಹೋಗ್ತಾರೆ, ಜೋಡಿಸ್ತಾ ಹೋಗ್ತಾರೆ, ಹಬ್ಬ ಎಷ್ಟು ಚೆನ್ನಾಗಿ ಕಾಣುತ್ತೆ. ಶುರುವಾಗಿ ಮೊದಲು ಕಾಣದೆ ವೈಭವ ಜಾತಕ್ಕೆ ಬಂತಲ್ಲಿ ಪರಮಾತ್ಮ ಹೇಳ್ತಾನೆ, ಎಲ್ಲೆಲ್ಲಿ ವೈಭವ ಶುರುವಾಗ್ತದೋ ನನ್ನ ವಿಭೂತಿ ರೂಪ ಬಂದೇ ಬಿಡ್ತದೆ ಅಂತ ಹೇಳ್ತಾನೆ. ಯದ್ಯದ್ವಿಭೂತಿ ಮತ್ ಸರ್ವಂ ಶ್ರೀವದೂರ್ಜಿ, ಆದರೆ ಅಲಂಕಾರಾದಿಗಳೆಲ್ಲ ಯಾರೋ ಮೆರಿಲಿಕ್ಕಲ್ಲ, ದೇವರ ಸನ್ನಿಧಾನ ಬರಲಿಕ್ಕೋಸ್ಕರ ಮಾಡಿದ್ದೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಇದು ವಿಶೇಷವಾದ ಹಿರಿಮೆ. ಆದ್ದರಿಂದ ಯದ್ಯದ್ವಿಭೂತಿ ಮತ್ ಸತ್ವಂ ಶ್ರೀಮತ್ ಊರ್ಜಿತಂ ಏವವ ತತ್ತತ್ ಏವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಆದ್ದರಿಂದ ಎಲ್ಲರೂ ವಿಶಿಷ್ಟ ಸಾಧನೆ ಕಂಡ ಗೌರವಿಸಿದರೆ ಅದು ವ್ಯಕ್ತಿಗೆ ಗೌರವ ಅಲ್ಲ, ಒಳಗಿರ್ತಕ್ಕಂಥ ಭಗವಂತನ ಸನ್ನಿಧಾನಕ್ಕೆ ಮಾತ್ರ ಗೌರವ ಅಂತ ತಿಳ್ಕೊಂಡಾಗ ಗೊಂದಲ ಇರೋದೇ ಇಲ್ಲ. ಮದುವೆ ಮಾಡ್ತಿರ್ತಾರೆ ಪಾಪ, ನಮ್ಮಲ್ಲಿ ಪದ್ಧತಿ ನೋಡಿ, ವಧು ಇರ್ತಾಳೆ, ವರ ಇರ್ತಾರೆ. ಆ ಶುದ್ಧ ವೈಷ್ಣವ ಪದ್ಧತಿ ಏನು ಗೊತ್ತಾ, ಈ ನನ್ನ ಮಗಳನ್ನು ಇವರಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಲ್ಲ, ನನ್ನ ಮಗಳಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸನ್ನಿಧಾನ ಇದೆ, ವರನಲ್ಲಿ ಸಾಕ್ಷಾತ್ ನಾರಾಯಣನ ಸನ್ನಿಧಾನ ಇದೆ, ಅಲ್ಲಿ ಮದುವೆ ಆಗುತ್ತೆ. ಈ ಸಲ ಅನುಸಂಧಾನ ಮಾಡ್ತಾರಲ್ಲ, ಅದು ಮಗಳ ಮದುವೆ ಆಗೋದಿಲ್ಲ, ಶ್ರೀನಿವಾಸ ಕಲ್ಯಾಣ ಆಗಿಬಿಡುತ್ತೆ ಅಂತ ಹೇಳುತ್ತಾರೆ. ಅದು ರುಕ್ಮಿಣಿ ಕಲ್ಯಾಣ ಆಗುತ್ತೆ ಹೊರತು ಸಾಮಾನ್ಯ ಮದುವೆ ಆಗೋದಿಲ್ಲ. ಆ ಕಾನ್ಸೆಪ್ಟ್ ಇರಬೇಕು. ಇವತ್ತು ಪೇಪರಿಗೆ ನೋಟ್ಗೆ ಎಷ್ಟು ವ್ಯತ್ಯಾಸ ಇದೆ, ಪೇಪರಿಗೆ ನೋಟ್ಗೆ ಎಷ್ಟು ಪೇಪರ್ ತುಂಡು ಎಷ್ಟು ಹೋಯ್ತು ಮತ್ತೊಂದು ತಗೋಬಹುದು. ಆದ್ರೆ ನೋಟ್ ಆಗಲ್ಲ ತಗೊಳಕ್ ಬರುತ್ತಾ, ಪಿಕ್ ಪಾಕೆಟ್ ಅದಕ್ಕೆ ನೋಟ್ ದೊಡ್ಡ ಪಿಕ್ ಪಾಕೆಟ್ ಎಂಬುದಿಲ್ಲ. ಆದ್ರೆ ನೋಡ್ ಪಿಕ್ ಪಾಕೆಟ್ ಆಗುತ್ತೆ, ದೊಡ್ಡ ಅಪರಾಧ, ಶಿಕ್ಷಾರ ಅಪರಾಧ ಮಾಡಿಬಿಡ್ತಾನಾಗ, ಇದು ಅಪರಾಧವೇ, ಅದು ಭಾರಿ ದೊಡ್ಡ ಅಪರಾಧವಾಗುತ್ತೆ. ಆ ದೃಷ್ಟಿಯಲ್ಲಿ ಎಲ್ಲಾ ಕಡೆಗೆ ಚಿಂತನೆ ಕ್ರಮ ಬರಲಿಕ್ಕೆ ಭಗವತಿ ಉಪದೇಶ ಕಾರಣ. ಅರ್ಜುನ ಇನ್ನೂ ಮುಂದೆ ಹೇಳ್ತೇನೆ ಕೇಳು, ಎಲ್ಲೆಲ್ಲಿ ವೈಭವ ಇತ್ಯಾದಿ ಕಾಣುತ್ತಲ್ಲ ಅಲ್ಲಿನ ವಿಭೂತಿ ರೂಪ ಇದೆ, ಅದನ್ನೂ ಬಿಟ್ಟು ಬಿಡು. ಅಥವಾ ಕಿಂಚೈ ಕಿಮುನೈತೇನ ಜ್ಞಾತೇನ, ಇದೆಲ್ಲ ಕೇಳಿ ಬಹುನೋಕ್ತೇನ ಪರಂತಪ, ಇದರ ಹೆಚ್ಚೇಳಿ ಉಪಯೋಗ. ಒಂದು ಮಾತು ಹೇಳ್ತೇನೆ ಕೇಳು, ವಿಷ್ಟಭ್ಯಹಮಿದಂ ಕೃಷ್ಣಂ, ಇಡೀ ಜಗತ್ತನ್ನು ವ್ಯಾಪಿಸಿಬಿಟ್ಟು ಏಕಾಂಶೇನ ಸ್ಥಿತೋ ಜಗತ್, ಇಡೀ ಜಗತ್ತಲ್ಲಿ ನಾನು ಇಲ್ಲದ ಜಾಗವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಪ್ರತಿಯೊಂದು ಕಡೆಗೂ ದೇವರಿದ್ದಾನೆ. ಇದು ಬ್ರಾಡೆಸ್ಟ್ ಪಾಸಿಬಲ್ ವಿಭೂತಿ ರೂಪದ ಒಂದು. ಎಲ್ಲರ ಒಳಗಿದ್ದಾನೆ ದೇವರು ಒಂದು ರೀತಿ, ಎಲ್ಲರ ಹೊರಗೂ ಇದ್ದಾನೆ ಅಂತ ಹೇಳಿ ಮುಕ್ತಾಯ ಮಾಡಿಬಿಡ್ತಾನೆ. ಒಳಗಿದ್ದಾನೆ ಅಂತ ಪ್ರಾರಂಭ ಮಾಡಿದ್ದ, ಹೊರಗಿದ್ದಾನೆ ಅಂತ ಮುಕ್ತಾಯ ಮಾಡ್ತಾನೆ. ಆದ್ದರಿಂದ ದೇವರಿಲ್ಲದ ಜಾಗವೇ ಇಲ್ಲ, ದೇವರಿಲ್ಲದ ಜಾಗವೇ ಇಲ್ಲ ಅಂತ ಹೇಳೋದು ಭಗವದ್ಗೀತೆಯ ಸಂದೇಶ. ನಾವು ಆ ರೀತಿ ತಿಳ್ಕೊಂಡಾಗ ಸಾಮಾನ್ಯ ಜ್ಞಾನ, ಸ್ಪೆಸಿಫಿಕ್ ಆಗಿ ತಿಳ್ಕೊಂಡಾಗ ವಿಶೇಷ ಜ್ಞಾನ. ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳಿದ್ರೆ ದೇವತೆಗಳಲ್ಲೆಲ್ಲ ದೇವರ ಎಲ್ಲರಲ್ಲೂ ದೇವರ ಸನ್ನಿಧಾನ, ದೇವತೆಗಳಲ್ಲಿ ಜಾಸ್ತಿ ಸನ್ನಿಧಾನ, ಇಂದ್ರಾದಿಗಳು ಇನ್ನೂ ಜಾಸ್ತಿ ಸನ್ನಿಧಾನ, ಬ್ರಹ್ಮಾದಿಗಳಲ್ಲಿ ಭಾರಿ ಜಾಸ್ತಿ ಸನ್ನಿಧಾನ, ಅಲ್ಲೆಲ್ಲ ತಾರತಮ್ಯ ಶುರುವಾಗ. ಆ ಹಿನ್ನೆಲೆಯಲ್ಲಿ ಭಗವ ವಿಭೂತಿ ರೂಪದ ಚಿಂತನೆ ಬಂದರೆ ನಾವು ಏನು ಕೆಲಸ ಮಾಡ್ತಿದ್ರು ಕೂಡ ತಕ್ಷಣ ಪರಮಾತ್ಮನ ಚಿಂತನೆ ಮಾಡಲಿಕ್ಕೆ ಬರೋದ್ರಿಂದ ಕೇಶು ಕೇಶು ಚು ಭಾವೇಶು ಚಿಂತೆಯೋಶಿ ಭಗವನ್ಮಯ ಅಂತ ಅರ್ಜುನ ಕೇಳಿದ್ದಕ್ಕೆ ಕೃಷ್ಣ ಕೊಟ್ಟ ಉತ್ತರ. ಇದೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ರೆ ಮುಂದಿನ ಸಲ ಪ್ರಾರಂಭ ಮಾಡಬೇಕಾದ್ರೆ, ಮುಂದಿನ ಸಲ ಅಂದರೆ ಜನವರಿ 8ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ವಿಶ್ವರೂಪ ದರ್ಶನ ಯೋಗ. ಅದು ಇಷ್ಟೆಲ್ಲ ಹೇಳಿದ್ದು ಅದು ತೋರಿಸ್ತಾನೆ ಭಗವಂತ. ಅದನ್ನ ಅದು ಇನ್ನು ಧರ್ಮಮಾಸದಲ್ಲೇ ಇರ್ತೇವೆ ನಾವು. ಮುಗಿಯುವತ್ತೆ ಧರ್ಮಾಸ ಮುಗಿಯುತ್ತೆ ಅಷ್ಟೇ. ಧರ್ಮಾಸ ಶುರುವಾಗವತ್ತಿಗೆ ಮುಗಿದಿದೆ ಇದು. ಮುಗಿಯವತ್ತಿ ಮತ್ತೆ ಮುಗಿಯೋದಕ್ಕಿಂತ ಮುಂಚೆ 11ನೇ ಅಧ್ಯಾಯ ಮುಗಿಯುತ್ತೆ. ಅಲ್ಲಿ ಬಹಳ ದೊಡ್ಡ ಘಟ್ಟವನ್ನು ಮುಟ್ಟುತ್ತೇವೆ ನಾವು. ಅದರಲ್ಲಿ ಎಷ್ಟೆಷ್ಟು ಇಲ್ಲಿ ಹೇಳಿದ್ದನ್ನು ಹೇಗೆ ಪರಮಾತ್ಮ ಇನ್ನೂ ವಿವರಣೆ ಮಾಡ್ತಾನೆ ಅಂತ ಅರ್ಥ ಮಾಡ್ಕೋತೇವೆ. ಆದ್ದರಿಂದ ಇಲ್ಲಿ ಆ ಮುಂದುವರಿಯುತ್ತೆ ಅಂತ ತಿಳಿಸ್ತಾ ಈಗ ಹೊತ್ತಾಗಿದೆ. ಎಂದಿನಂತೆ ಯಾವುದೇ ಒಂದು ಪ್ರವಚನ ಕಾರ್ಯ ಎಷ್ಟೋ ಕಡೆಗೆ ಆರಂಭವಾಗಿ ನಿಂತೋಗೋದೇ ಜಾಸ್ತಿ. ಆದರೆ ಇಲ್ಲಿ ರಾಮ ಮಂದಿರದವರು ಹಾಗಲ್ಲ, ಆರಂಭ ಮಾಡಿದ ಮೇಲೆ ಅದು ಮುಂದೆ ಹೋಗಲೇಬೇಕು ಅಂತೇಳಿ ಮುಗಿಯೋತ್ತಿಗೆ ಇನ್ನೊಂದು ಲಿಂಕ್ ಆಗಿರುತ್ತೆ. ನೆಕ್ಸ್ಟ್ ಪ್ರೋಗ್ರಾಮ್ ಯಾವುದು ಅಂತೇಳಿ ಸಾಮಾನ್ಯವಾಗಿ ಫಿಕ್ಸ್ ಮಾಡೇ ಮುಕ್ತಾಯವಾಗೋದಾದ್ದರಿಂದ ರಾಮ ಮಂದಿರದ ಎಲ್ಲಾ ಕಾರ್ಯಕರ್ತರಿಗೆ, ವಿಶೇಷದ ಜಗನ್ನಾಥರಾಯರು ಅವರ ಸಹವರ್ತಿಗಳೇನಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳುತ್ತಾ, ಇದು ಕಾರ್ಯ ಜೊತೆಗೆ ಕೈಗೂಡಿಸಿ ಬಂದವರು ಶ್ರೀ ರಾಘವೇಂದ್ರ ದರ್ಶನ ಕೇಂದ್ರದವರು ಅವರಿಗೆ ಕೃಷ್ಣಮೂರ್ತಿ ವಿ ಕೃಷ್ಣಮೂರ್ತಿಗಳು ಅವರ ಜೊತೆಗಿರತಕ್ಕಂಥವರು ಬಂದಿದ್ದಾರೆ. ಜೊತೆಗೆ ಶ್ರೀ ಗುರುರಾಜರಾಯರು ಮೊದಲಾದವರು, ಮತ್ತು ಪರಿಸರಿತ ಶ್ರೀಮತಿ ಶ್ರೀ ಮುರಳೀಧರರಾಯರು ಮಾಡ್ತಾ ಇದ್ರು. ಶ್ರೀಮತಿ ಮುರಳೀಧರವರು ಅದರಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಮತ್ತು ತಮ್ಮೆಲ್ಲರ ಒಂದು ವಿಶೇಷವಾದ ರಾಘವೇಂದ್ರರಾಯರು ಎಂದಿನಂತೆ ಅವರು ಪಾಲ್ಗೊಂಡಿದ್ದಾರೆ. ಇಷ್ಟು ಜನಗಳ ಒಂದು ಸೇವೆಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದು ಇನ್ನು ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತೆರೆ ಕಾರ್ಯಕ್ರಮ ಪ್ರವಚನ ಮಾಲಿಕೆಯನ್ನು, ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. 20ನೇ ತಾಲೀಕು ನಮ್ಮ ಪ್ರತಿಷ್ಠಾನದಲ್ಲಿ ನಮ್ಮ ಮನೆಯ ಮೇಲೇನೆ ಅಶ್ವಪತೀರ್ಥರ ಆರಾಧನೆ ನಿಮಿತ್ತ ಪ್ರವಚನ ಇರುತ್ತೆ. ಆದವರು ಅವಶ್ಯ ಬರಬಹುದು. 24ನೇ ತಾರೀಕು.